श्रीभ्यः नमो अरिहन्ताणं नमो सिद्धाणं नमो आयिर्याणं नमो उवज्झायाणं नमो लोये सौवसाहूणम् एषो पञ्च नमो यारो सौव पावपणासनो मङ्गलाणं च सव्येषिम् पढमं हवै मङ्गलम् पढमं हवै मङ्गलम् पंच परमेष्ठी भगवान की अहिंसा परमो धर्म की आज की धर्म प्रभावना भावना की आचार्य गुरुवर श्री विद्यासागर मुनि महाराज की ಇವತ್ತಿನ ಭಾವನೆ ಧರ್ಮ ಪ್ರಭಾವನ. ಧರ್ಮ ಅಂದರೆ ಅಹಿಂಸಾ ಧರ್ಮ. ಅಹಿಂಸಾ ಧರ್ಮದ ಪ್ರಭಾವನೆಯನ್ನು ಮಾಡುವುದೇ ಧರ್ಮ ಪ್ರಭಾವನಾ ಭಾವನೆ. ಕೇಳ್ತಾ ಇದ್ರಲ್ಲ, ಯಾವುದರ ಪ್ರಭಾವನೆ? ಅಹಿಂಸಾ ಧರ್ಮದ ಪ್ರಭಾವನೆಯನ್ನು ಮಾಡುವುದೇ ನಿಜವಾದ ಧರ್ಮ ಪ್ರಭಾವನೆ. ಅಹಿಂಸೆ ಅಂದ ತಕ್ಷಣ ಹಿಂಸೆಯನ್ನು ಮಾಡಬಾರದು, ದುಃಖವನ್ನು ಕೊಡಬಾರದು ಅನ್ನುವಂಥ ವಿಚಾರ ನಮ್ಮ ಮನಸ್ಸಿಗೆ ಬಂದು ಪರರ ಕಡೆಗೆ ಲಕ್ಷ್ಯ ಹೋಗುತ್ತೆ. ಮತ್ತೊಬ್ಬರನ್ನ ನೋಯಿಸಬಾರದು, ಪ್ರಾಣಘಾತ ಮಾಡಬಾರದು, ತೊಂದರೆ ಕೊಡಬಾರದು ಅನ್ನುವಂತಹ ವಿಚಾರ ಮನಸ್ಸಿಗೆ ಬಂದು ನಾವು ಹೊರಗಿನ ಚಿಂತನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅಹಿಂಸಾ ಧರ್ಮ ಪರರಿಗೆ ಹಿಂಸೆಯನ್ನು ಮಾಡಬಾರದು, ಪರರ ಪ್ರಾಣಗಳ ಘಾತ ಮಾಡಬಾರದು ಅನ್ನುವಂತಹ ವಿಷಯದವರೆಗೆ ಮಾತ್ರ ಸೀಮಿತ ಇದೆಯೇನು? ಇಲ್ಲ. ನಾವು ನಮ್ಮ ಜೊತೆಯಲ್ಲಿಯೂ ಕೂಡ ಈ ಚಿಂತನೆಯನ್ನು ಮಾಡಿಕೊಳ್ಳಬೇಕು. ನಾವು ಸ್ವಂತ ನಮ್ಮನ್ನೇ ಕುರಿತು ವಿಚಾರವನ್ನು ಮಾಡಿಕೊಳ್ಳಬೇಕು. ಯಾವ ಥರ? ನಾನು ನನ್ನನ್ನು ನೋಯಿಸಬಾರದು, ನಾನು ನನ್ನ ಹಿಂಸೆಯನ್ನು ಮಾಡಿಕೊಳ್ಳಬಾರದು, ನಾನು ನನ್ನ ಆತ್ಮನನ್ನು ದುಃಖಕ್ಕೆ ಒಳಪಡಿಸಬಾರದು, ಈ ತರ ವಿಚಾರ ಮಾಡಬೇಕು ಮಾಡಬಾರದು? ಮೊದಲು ಇದನ್ನೇ ಮಾಡಬೇಕು. ನಾನು ದುಃಖಿಯಾಗಬಾರದು, ಇದು ಮೊದಲು ಬೇಕು. ನಾನು ನನ್ನ ಆತ್ಮನನ್ನ ದುಃಖಕ್ಕೆ ಒಳಪಡಿಸಬಾರದು ಅನ್ನುವಂತಹ ವಿಚಾರ ಮೊದಲು ಬರಬೇಕು. ನಂತರ ಏನು ಬರಬೇಕು? ನಾನು ಹೇಗೆ ದುಃಖಕ್ಕೆ ಒಳಗಾಗಿಲ್ಲವೋ ನಾನು ಹೇಗೆ ಸುಖಿಯಾಗಿದ್ದೇನೆಯೋ ಅದೇ ತರ ಪರಜೀವಿಗಳನ್ನೂ ಕೂಡ ಸುಖದಲ್ಲಿ ಇಡುವಂತಹ ಕರ್ತವ್ಯ ನನಗಿದೆ. ಇದು ನನ್ನ ಬಹಿರಂಗ ಅಹಿಂಸಾಧರ್ಮ. ನಾನು ಸುಖಿಯಾಗಿರುವುದು ಇದು ಅಂತರಂಗ ಅಹಿಂಸಾಧರ್ಮ. ಪರರನ್ನು ಸುಖದಲ್ಲಿ ಇಡುವುದು ಇದು ಬಹಿರಂಗ ಅಹಿಂಸಾಧರ್ಮ. ನಾವು ಪೂಜೆಯನ್ನ ಮಾಡ್ತಾ ಇದ್ದೇವೆ ಅಂದ ಮೇಲೆ ಮತ್ತೊಬ್ಬರಿಗೆ ವಿಘ್ನವನ್ನ ಹಾಕಬಾರದು. ಇದು ನಮ್ಮ ಬಹಿರಂಗ ಅಹಿಂಸಾಧರ್ಮ. ನಾನೂ ಪೂಜೆಯನ್ನ ಮಾಡಬೇಕು, ಪರರೂ ಪೂಜೆಯನ್ನ ಮಾಡಬೇಕು ಅಂತಕ್ಕಂಥ ಭಾವ ಇದು ಧರ್ಮ ಪ್ರಭಾವನ ಭಾವ. ಪರರನ್ನ ಕಂಡು ನೀನು ಈ ತರದಿಂದ ಪೂಜೆ ಮಾಡಬೇಡ ನೋವಾಗ್ತದೆ, ಈ ತರದಿಂದ ಪೂಜೆ ಮಾಡು ಮನಸ್ಸಿಗೆ ನೋವಾಗುತ್ತೆ. ಇದು ಧರ್ಮದ ಪ್ರಭಾವಣೆಯೋ ಅಥವಾ ಅಪ್ರಭಾವಣೆ? ಧರ್ಮದ ಅಪ್ರಭಾವಣೆ. ಪೂಜೆ ಅಂದರೆ ಏನು? ಪರರನ್ನ ನೋಯಿಸದೇ ಇರುವುದೇ ಪೂಜೆ. ಭಗವಂತನ ನಿಜವಾದ ಪೂಜೆ ಯಾವುದು? ತಾನು ತನ್ನನ್ನು ನೋಯಿಸಿಕೊಳ್ಳಬಾರದು ಮತ್ತು ಪರರನ್ನ ನೋಯಿಸಬಾರದು ಅನ್ನುವಂಥದ್ದೇ ಪೂಜೆ. ಯಾವುದರಲ್ಲಿ ನೋವು ಇಲ್ಲವೋ ಅದೇ ನಿಜವಾದ ಪೂಜೆ. ಯಾವ ಪೂಜೆಯಲ್ಲಿ ಪರಜೀವಿಗಳಿಗೆ ಹಿಂಸೆ ಇದೆ, ಪೀಡನೆ ಇದೆ, ದುಃಖ ಇದೆ, ಅದು ಭಗವಂತನ ಪೂಜೆ ಅಲ್ಲ, ಅದು ನಮ್ಮ ಪೂಜೆಯೂ ಅಲ್ಲ, ಅದು ಬಾಯ ಅಹಿಂಸೆಯೂ ಅಲ್ಲ, ನಮ್ಮ ಅಹಿಂಸೆಯೂ ಅಲ್ಲ. ನೋವಿದೆ ಎಲ್ಲಿ? ನಾವು ಪೂಜೆಯನ್ನ ಮಾಡುವಾಗ ಪರರಿಗೆ ನೋವಿದೆ ಅಂತಂದ್ರೆ ಅದು ನಿಜವಾದ ಪೂಜೆ ಅಲ್ಲ. ಪೂಜೆ ಅಲ್ಲ ಅಂದ ಮೇಲೆ ಅಲ್ಲಿ ಅಹಿಂಸೆ ಇಲ್ಲ, ಅಹಿಂಸೆ ಇಲ್ಲ ಅಂದ ಮೇಲೆ ಧರ್ಮ ಇಲ್ಲ, ಧರ್ಮ ಇಲ್ಲ ಅಂದ ಮೇಲೆ ಧರ್ಮ ಪ್ರಭಾವನೆ ಇಲ್ಲ, ಧರ್ಮ ಪ್ರಭಾವನೆ ಇಲ್ಲ ಅಂದ ಮೇಲೆ ನಾವು ಮಾಡುವುದೆಲ್ಲ ವ್ಯರ್ಥ. ನಾವು ಏನ್ ಮಾಡಬೇಕು? ಧರ್ಮ ಪ್ರಭಾವನೆಯನ್ನ ಮಾಡಬೇಕು. ಯಾವುದರ ಮೂಲಕ? ಪೂಜೆಯ ಮೂಲಕ ನಾವು ಧರ್ಮ ಪ್ರಭಾವನೆಯನ್ನ ಮಾಡಬೇಕು. ಪೂಜೆ ಅಂದರೆ ಏನು? ಸ್ವ ಮತ್ತು ಪರರನ್ನು ನೋಯಿಸದೇ ಇರುವುದೇ ಪೂಜೆ. ಅರ್ಥ ಮಾಡ್ಕೋತಿದ್ರಲ್ಲ, ಜಟಿಲೇನಿಲ್ಲ, ಬಹಳ ಸರಳ ಮಾಡಿ ಹೇಳ್ತಾ ಇದ್ದೀವಿ. ಪರರನ್ನ ನೋಯಿಸದೇ ಇರುವುದು ಪೂಜೆ, ಇದೇ ಧರ್ಮ ಪ್ರಭಾವನೆ. ನಾವು ಸುಖಿಯಲ್ಲಿರೋಣ, ಪರರಿಗೂ ಸುಖವನ್ನ ಕೊಡೋಣ ಅನ್ನುವಂತಹ ಭಾವಗಳು ಇವು ಪೂಜಾಭಾವಗಳು. ಭಗವಂತರೇನ್ ಹೇಳಿದ್ರು? ಜೀವೋ ಔರ್ ಜೀನೇದೋ, ನೀನೂ ಜೀವಿಸು. ಹೇಗೆ ಜೀವಿಸು? ದುಃಖದಿಂದ ಮುಕ್ತನಾಗಿ, ಹಿಂಸೆಯಿಂದ ಮುಕ್ತನಾಗಿ. ನೀನು ನಿನಗೆ ನಿನ್ನ ಆತ್ಮನನ್ನ ನೋಯಿಸಬೇಡ, ನೀನು ಎಂದೂ ದುಃಖಿಯಾಗಬೇಡ. ಕ್ರೋಧ, ಮಾನ, ಮಾಯಾ, ಲೋಭ ಈ ನಾಲ್ಕು ಕಷಾಯಗಳು ಯಾವಾಗಲೂ ಆತ್ಮನಿಗೆ ದುಃಖವನ್ನು ಕೊಡುತ್ತಿವೆ. ದುಃಖವನ್ನು ಕೊಡತಕ್ಕಂತಹ ಈ ಕಷಾಯಗಳನ್ನು ಹೊಂದುವುದೇ ಹಿಂಸೆ. ಕಷಾಯ ಪರಿಣಾಮಗಳನ್ನು ತಾಳುವುದೇ ಹಿಂಸೆ. ಇದು ಆತ್ಮಾರಾಧನೆ ಅಲ್ಲ, ಆತ್ಮವಿರಾಧನೆ. ಆತ್ಮವಿರಾಧನೆ ಇದೆ ಅಂತಂದ್ರೆ ಅಲ್ಲಿ ಪೂಜೆ ಇಲ್ಲ. ಯಾವುದರ ಪೂಜೆ ಇಲ್ಲ? ಆತ್ಮನ ಪೂಜೆ ಇಲ್ಲ. ಭಗವಂತನ ಪೂಜೆಗಾಗಿ ನಾವೇನು ಹೋಗ್ತೇವಲ್ಲ, ಬೆಳಿಗ್ಗೆ 6 ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ, ಯಾರು ಪೂಜೆಗಾಗಿ? ಆತ್ಮನ ಪೂಜೆಗಾಗಿ. ನಾವು ನಮ್ಮ ಪೂಜೆಯನ್ನು ಮಾಡಿಕೊಳ್ಳೋದಿದೆ. ಯಾವ ತರ ಅರಿಗೆ ಕೊಟ್ಟು? ನಮ್ಗೆ ಅರಿಗೆ ಕೊಟ್ಕೊಳ್ಳೋಣ. ಜಿನೇಂದ್ರ ಭಗವಂತನಿಗೆ ಅರಿಗೆ ಕೊಡೋಣ. ಆ ಜಿನೇಂದ್ರ ಭಗವಂತ ಹೇಗಿದ್ದಾನೆ? ಕ್ರೋಧ, ಮಾನ, ಮಾಯಾ ಮತ್ತು ಲೋಭ ಕಷಾಯಗಳಿಂದ ರಹಿತನಾಗಿದ್ದಾನೆ. ಆ ಗುಣಗಳಿಗೆ ಅರ್ಘ್ಯವನ್ನು ಕೊಟ್ಟು ಆ ಗುಣಗಳಂತೆ ನಾವು ಆಗೋಣ. ನಮ್ಮಲ್ಲಿ ಆ ಗುಣಗಳನ್ನ ಬೆಳೆಸಿಕೊಳ್ಳೋಣ, ಉತ್ಪನ್ನ ಮಾಡಿಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ಬಂದು ಕೂತ್ಕೊಂಡಿದ್ದೇವೆ. ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡ ನಂತರ ದ್ರವ್ಯ ಒಂದು ಮಾಧ್ಯಮ ಮಾತ್ರ ಆಗಿದೆ. ನಾವು ಅರ್ಘ್ಯವನ್ನ ನಮಗೆ ಕೊಡದೆ, ಅರ್ಘ್ಯಾರ್ಪಣ ನಾವು ನಮಗೆ ಮಾಡಿಕೊಳ್ಳದೆ ನಾವು ಯಾರಿಗೆ ಮಾಡ್ತಾ ಇದ್ದೀವಿ? ಭಗವಂತರಿಗೆ ಅರ್ಘ್ಯವನ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಲಕ್ಷ ಕೊಟ್ಟು ಏಕಾಗ್ರಾಗಿ ಕೇಳಿ, ಪ್ರಯೋಜನ ಗೊತ್ತಾಗಲಿ. ಭಗವಂತನಿಗೆ ಅರ್ಘ್ಯ ಮಾಡುವಾಗ ಅವರ ಗುಣಗಳಿಗೆ ಅರ್ಘ್ಯ ಮಾಡ್ತೀವಿ. ಎಂಥ ಗುಣಗಳಿಗೆ? ಕ್ರೋಧರಹಿತ ಕ್ಷಮಾ ಗುಣಕ್ಕೆ, ಮಾನರಹಿತ ಮಾರ್ಗವ ಗುಣಕ್ಕೆ, ಮಾಯಾರಹಿತ ಆರ್ಜವ ಗುಣಕ್ಕೆ, ಲೋಭರಹಿತ ಶೌಚ ಗುಣಕ್ಕೆ. ಈ 4 ಗುಣಗಳು ಆತ್ಮನಲ್ಲಿ ಬಂದಿವೆ ಅಂತಂದ್ರೆ ಉಳಿದ ಗುಣಗಳೆಲ್ಲ ತಾನಾಗಿ ಅದರಲ್ಲಿ ಸಮಾವೇಶವಾಗಲಿಕ್ಕೆ ಸಾಧ್ಯ ಇದೆ, ಸಮಾವೇಶ ಆಗಿ ಆಗ್ತವೆ. ಯಾವ್ಯಾವು? ನಂತರದ ಧರ್ಮಗಳು, 4 ಧರ್ಮಗಳು ಮೂಲದಲ್ಲಿ ಇರಬೇಕು. ಇವು ಮೂಲ ಧರ್ಮಗಳು, ಕ್ಷಮಾ, ಮಾರ್ದವ, ಆರ್ಜವ, ಶೌಚ. ಈ 4 ಅಂತಂದ್ರೆ ಉಳಿದ ಧರ್ಮಗಳನ್ನ ಇರು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ, ಅವು ತಾನಾಗಿ ಬರ್ತವೆ. ಯಾವ್ಯಾವು? ಸತ್ಯ, ಕಷಾಯ ಇಲ್ಲದೆ ಇರತಕ್ಕಂತಹ ಆತ್ಮನಲ್ಲಿ ಸತ್ಯ ತಾನಾಗಿ ಬರುತ್ತೆ. ಕಷಾಯ ಇಲ್ಲ ಅಂತಂದ್ರೆ ಆತ್ಮನಲ್ಲಿ ಹಿಂಸೆ ಇಲ್ಲ, ಅಹಿಂಸೆ ಇದೆ. ಉಳಿತೇನು? ಕಷಾಯ ಇಲ್ಲ ಅಂತಂದ್ರೆ ಹಿಂಸೆ ಉಳಿಯಿತು, ಅಹಿಂಸೆ? ಆತ್ಮನಲ್ಲಿ ಅಹಿಂಸೆ ಉಳಿಯಿತು. ಕಷಾಯ ಇಲ್ಲ ಅಂತಂದ್ರೆ ಅಹಿಂಸೆ ಉಳಿಯಿತು. ಅಹಿಂಸೆ ಉಳಿಯಿತು ಅಂತಂದ್ರೆ ಭಗವಂತನ ಪೂಜೆ ಸಾರ್ಥಕ ಆಯಿತು. ಅರ್ಘ್ಯವನ್ನ ಕೊಡ್ತಕ್ಕಂತ ಈ ಅರ್ಘ್ಯ ಸಾರ್ಥಕವಾಯಿತು. ಅರ್ಘ್ಯ ಸಾರ್ಥಕವಾಯಿತು ಅಂತಂದ್ರೆ ನಮ್ಮ ಪೂಜೆನೂ ಆಯಿತು, ಭಗವಂತನ ಪೂಜೆನೂ ಆಯಿತು. ಅರ್ಘ್ಯ ಮಾಡುವಾಗ ಕಷಾಯ ಬಿಟ್ಟಿರಬೇಕು, ಇಟ್ಕೊಂಡಿರಬೇಕು? ಕಷಾಯ ಇಟ್ಕೊಂಡಿರಬೇಕೋ ಬಿಟ್ಟಿರಬೇಕು? ಆಮೇಲೆ ಎಷ್ಟು ನಿರ್ವಿಕಲ್ಪ ಅವಸ್ಥಾ ಬೇಕು ನೋಡ್ರಿ ಪೂಜಾ ಮಾಡುವವರಿಗೆ. ಪೂಜೆಯನ್ನ ಮಾಡುವವರು ಪೂಜೆಯನ್ನ ಮಾಡುವವರಿಗೇನೆ ಹಿಂಸೆಯನ್ನು ಮಾಡ್ತಾ ಇದ್ರೆ ಪರಸ್ಪರದಲ್ಲಿ ವಿಕಲ್ಪ ಇರ್ತದೆ. ಪರಸ್ಪರದಲ್ಲಿ ವಿಕಲ್ಪ ಇರುವಾಗ ಭಗವಂತನ ಗುಣಗಳಲ್ಲಿ ಮನಸ್ಸು ಹತ್ತಲ್ಲ, ಏಕಾಗ್ರ ಆಗ್ತದೇನು? ಇದೇ ವಿಘ್ನ, ಇದೇ ಹಿಂಸೆ. ಈ ವಿಕಲ್ಪಗಳೇ ಹಿಂಸೆ. ಈ ವಿಕಲ್ಪಗಳು ಮನಸ್ಸಿನಲ್ಲಿ ಬರಬಾರದು. ಅವು ಬರಬಾರದು ಅಂತಂದ್ರೆ ನಾವು ಹೇಗೆ ಇರಬೇಕು, ಎಲ್ಲರೂ ಹೇಗೆ ಇರಬೇಕು, ಅದಕ್ಕೆ ಮಹತ್ವ ಇದೆಯಲ್ಲ. ಅದಕ್ಕೆ ಮಹತ್ವ ಇದೆ. ಹೇಗೆ ಇರಬೇಕು? ಮೊದಲು ಪೂಜೆ ಏನು ಅನ್ನುವಂಥದ್ದನ್ನ ತಿಳ್ಕೊಂಡವರಾಗಿರಬೇಕು. ಪೂಜೆ ಅನ್ನುವುದನ್ನು ಎತ್ತಕ್ಕೆ ಹೇಳಿದ್ದಾರೆ? ಪೂಜೆ ಅಂದರೆ ಅಹಿಂಸೆ, ಪೂಜೆ ಅಂತಂದರೆ ಕಷಾಯಗಳನ್ನು ತ್ಯಾಗ ಮಾಡಿ ಭಗವಂತನ ಗುಣಗಳಲ್ಲಿ ಮನಸ್ಸನ್ನು ತೊಡಗಿಸುವುದು ಪೂಜೆ. ಈ ಪೂಜೆಯನ್ನು ನಾವು ಎಲ್ಲಿ ಇದ್ರೂ ಕೂಡ ಮಾಡಬಹುದು. ಜಂಗಲದಲ್ಲಿದ್ರೂ ಮಾಡಬಹುದು, ಮನೆಯಲ್ಲಿದ್ದುಕೊಂಡು ಮಾಡಬಹುದು, ಮಳೆ ಮೇಲೆ ಕೂತ್ಕೊಂಡು ಮಾಡಬಹುದು, ಮಾಳಿಗೆ ಮೇಲೆ ಜಂಗಲದಲ್ಲಿ ಕೂತ್ಕೊಂಡು ಮಾಡಬಹುದು, ವೃಕ್ಷದ ಕೆಳಗೆ ಕೂತ್ಕೊಂಡು ಮಾಡಬಹುದು. ಏನಾಯ್ತು? ಎಲ್ಲಿ ಕೂತ್ಕೊಂಡ್ರು ಕೂಡ ಮಾಡಬಹುದು. ಕೂತ್ಕೊಂಡು ಮಾಡುವಾಗ ಏನಾದರೂ ಆಯಿತು ಅಂತಂದ್ರೆ ಅದರಿಂದ ವಿಕಲ್ಪ ಇರಬಾರದು. ವಿಘ್ನ ಎಲ್ಲ ಜಾಗದಲ್ಲಿವೆ. ವಿಘ್ನಗಳಿಗೆ ಲಕ್ಷ್ಯ ಕೊಡಬಾರದು. ವಿಘ್ನಗಳ ಕಡೆಗೆ ಲಕ್ಷ್ಯ ಹೋಗಬಾರದು. ಬಂತು ಹೋಯಿತು ಇಷ್ಟು ಅನಿಸ್ಬೇಕು. ಯಾರೇನು ಹೇಳಿದ್ರು ಕೂಡ ನಾವು ಪೂಜಾ ಕಾರ್ಯಕ್ರಮವನ್ನು ತಲೆ ನೋವು ಮಾಡಿಕೊಂಡು ಬಿಡಬಾರದು. ತಲೆನೋವು ಯಾಕೆ ಮಾಡ್ಕೋಬೇಕು? ಪೂಜಕ ಮತ್ತು ಪೂಜ್ಯ, ನಾವು ಪೂಜಕರು, ಭಗವಂತರು ಪೂಜ್ಯ. ಪೂಜಕ ಪೂಜ್ಯ ಈ ಎರಡರ ಮಧ್ಯದಲ್ಲಿ ಸಂಬಂಧ ಇರಬೇಕು. ಮತ್ತೊಬ್ಬರ ಯಾವ ಸಂಬಂಧನೂ ಕೂಡ ಇಟ್ಕೊಂಡಿರಬಾರದು. ಹೀಗಿರುವಾಗ ಸ್ವತಂತ್ರತೆ ಇರುತ್ತೆ. ಸ್ವತಂತ್ರನಾಗಿರ್ತಾನೆ ಪೂಜಕ. ಪೂಜಕ ಸ್ವತಂತ್ರನಾಗಿದ್ದಾನೆ ಅಂತಂದ್ರೆ ಅಲ್ಲಿ ಯಾವುದೇ ಪ್ರಕಾರದ ಹಿಂಸೆಗೆ ಆತ ಒಳಗಾಗಲಾರ. ಪರಾಧೀನತೆ ಇತ್ತು ಅಂತಂದ್ರೆ ದುಃಖ ಇರ್ತದೆ, ಹಿಂಸೆ ಇರ್ತದೆ, ಕಷಾಯ ಇರ್ತದೆ, ಮನಸ್ಸು ಮಲಿನ ಇರ್ತದೆ. ಪರತಂತ್ರತೆ ಇತ್ತು ಅಂತಂದ್ರೆ ಮನಸ್ಸು ಮಲಿನ. ಸ್ವತಂತ್ರತೆ ಇತ್ತು ಅಂತಂದ್ರೆ ಮನಸ್ಸು ಎಂದೂ ಮಲಿನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪೂಜೆ ಎರಡು ಪ್ರಕಾರದ್ದು, ಶ್ರಾವಕರು ಮಾಡುವಂತಹ ಪೂಜೆ ಮತ್ತು ಮುನಿಗಳು ಮಾಡುವಂತಹ ಪೂಜೆ. ಇದು ಧರ್ಮ ಪ್ರಭಾವಣೆಯ ಅಂಗ. ಪೂಜೆ ಅಂದರೆ ಧರ್ಮ ಪ್ರಭಾವಣೆಯ ಅಂಗ. ಮುನಿಗಳು ಯಾವ ತರದಿಂದ ಪೂಜೆ ಮಾಡ್ತಾರೆ? ಭಾವ ಪೂಜೆಯನ್ನು ಮಾಡ್ತಾರೆ. ಶ್ರಾವಕರು ಯಾವ ತರ ಮಾಡ್ತಾರೆ? ದ್ರವ್ಯ ಪೂಜೆಯನ್ನು ಮಾಡ್ತಾರೆ, ಭಾವ ಪೂಜೆಯನ್ನು ಮಾಡ್ತಾರೆ. ಮುನಿಗಳು ಕೂಡ ದ್ರವ್ಯ ಪೂಜೆಯನ್ನು ಮಾಡ್ತಾರೆ, ಮಾಡೋಲ್ಲಂತಲ್ಲ. ಮುನಿಗಳಿಗೂ ದ್ರವ್ಯ ಪೂಜೆ ಇದೆ. ದ್ರವ್ಯ ಅಂದ್ರೆ ಏನು? ಪರದ್ರವ್ಯದ ಅವಲಂಬನೆಯಿಂದ ಮಾಡುವಂತಹ ಪೂಜೆ ದ್ರವ್ಯ ಪೂಜೆ. ಮತ್ತು ಮನ ವಚನ ಕಾಯಗಳಲ್ಲಿ ಆತ್ಮಿಕ ಭಾವಗಳಿಂದ, ಆತ್ಮನ ಪವಿತ್ರ ಭಾವಗಳಿಂದ ಮಾಡುವಂತಹ ಪೂಜೆ, ಆತ್ಮಭಾವಗಳಿಂದ ಕೇವಲ ಮಾಡುವಂತಹ ಪೂಜೆ, ಇದು ಭಾವಪೂಜೆ. ಮುನಿಗಳು ದ್ರವ್ಯ ಪೂಜೆಯನ್ನೂ ಮಾಡಬಹುದು, ಆದರೆ ಶ್ರಾವಕರು ಮಾಡುವಂತಹ ದ್ರವ್ಯ ಪೂಜೆಯಂತೆ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೀವು ಪೂಜೆಯನ್ನು ಮಾಡುವಾಗ ಈ ವಸ್ತುಗಳನ್ನು ತಗೊಂಡು ಬರ್ತೀರಿ. ಪಾತ್ರೆಗಳು ಬೇಕು, ವಸ್ತುಗಳು ಬೇಕು. ಈ ವಸ್ತುಗಳ ಅವಲಂಬನೆಯಿಂದ ಪೂಜೆಯನ್ನು ಮಾಡ್ತಿರ್ತೀರಿ. ಮುನಿಗಳಿಗೆ ಇದು ಸಾಧ್ಯ ಇಲ್ಲ. ಆದರೂ ದ್ರವ್ಯ ಪೂಜೆ ಇಲ್ಲ ಅಂತಲ್ಲ, ದ್ರವ್ಯ ಪೂಜೆ ಇದೆ, ಆದರೆ ಇಂಥ ದ್ರವ್ಯಗಳಿಂದಿಲ್ಲ. ಯಾವ ದ್ರವ್ಯದಿಂದ? ಪರದ್ರವ್ಯದಿಂದ ಪೂಜೆ ಇದೆ. ಯಾವ ತರ? ಇದೇನು ಶರೀರ ಏನಿದು? ಪರದ್ರವ್ಯ. ನಾವು ಭಗವಂತರ ಪೂಜೆಯನ್ನು ಮಾಡುವಾಗ ನಮಸ್ಕಾರ ಮಾಡಬೇಕು, ಬೇಡ ಮಾಡಬೇಕು. ಯಾವ ತರ ನಮಸ್ಕಾರ ಮಾಡಬೇಕು? ಕೈ ಜೋಡಿಸಿ. ಅವಲಂಬನೆಯನ್ನು ಪಡ್ಕೊಂಡಂತೆ ಆಯ್ತಲ್ಲೋ. ಕೈ ಜೋಡಿಸುವುದು ದ್ರವ್ಯ ಪೂಜೆ. ದ್ರವ್ಯದ ಅವಲಂಬನೆಯಿಂದ ಮಾಡುವಂತಹ ಪೂಜೆಯೇ ದ್ರವ್ಯ ಪೂಜೆ. ಇದು ಮುನಿಗಳಿಗಿದೆ. ಆಮೇಲೆ ಕೈ ಜೋಡಿಸುವುದಲ್ಲದೆ ಮತ್ ಕೈಯಾಗಿ ಏನಾದರೂ ತಗೊಂಡು ಮಾಡ್ತೀವಲ್ಲ, ಹಿಂಗ ಏನ್ ತಗೊಂಡು ಮಾಡ್ತೀವಿ ನಾವು? ಪಿಂಚಿ ತಗೊಳ್ತೀವಿ. ಇದು ದ್ರವ್ಯ ಪೂಜೆ. ಪಿಂಚಿ ಯಾವುದರ ಉಪಕರಣ? ಸಂಯಮೋಪಕರಣ. ಅದರಿಂದ ಯಾವ ಸಂಯಮದ ಪಾಲನೆ ಆಗ್ತಾ ಇದೆ? ಪ್ರಾಣಿ ಸಂಯಮ, ಜೀವ ರಕ್ಷಣೆಯ ಕಾರ್ಯ ಆಗುತ್ತಾ ಇದೆ. ಜೀವ ರಕ್ಷಣೆಯನ್ನು ಮಾಡುವುದು ಮುನಿಗಳ ಮುಖ್ಯ ಧರ್ಮ. ಕೂತ್ಕೊಳ್ಳುವಾಗ, ಏಳುವಾಗ ಇತ್ಯಾದಿ ಕಾರ್ಯಗಳಲ್ಲಿ ಮುನಿಗಳು ಪಿಂಚಿಯಿಂದ ಜೀವಗಳನ್ನು ರಕ್ಷಣೆ ಮಾಡಿಕೊಂಡು ತಮ್ಮ ಶಾರೀರಿಕ ಪ್ರವೃತ್ತಿಯನ್ನು ಮಾಡ್ತಾರೆ. ಪಿಂಚಿ ಇದು ಅಹಿಂಸಾ ಧರ್ಮದ ಉಪಕರಣ. ಪಿಂಚಿಯನ್ನು ತಗೊಂಡು ಯಾಕೆ ನಮಸ್ಕಾರ ಮಾಡಬೇಕು ಭಗವಂತರಿಗೆ? ಕೇವಲ ಕೈಯಿಂದಷ್ಟೇ ಮಾಡಿದ್ರೆ ಬರಲ್ಲ? ನೀವು ಮಾಡ್ತೀರಿ ನಮ್ಮ ಮನೆಯೊಳಗ ನಿಮ್ ಪಿಂಚಿ ತಗೊಂಡ? ಯಾಕೆ ನಗ್ತಾ ಇದ್ದೀರಿ? ನಿಮ್ ಪಿಂಚಿ ಅಂದ್ರೆ ನೆನಪು ಬಂದೆ ನಿಮ್ದ. ನೀವು ಜೀವ ರಕ್ಷಣೆ ಮಾಡೋ ಸಲುವಾಗಿ ಇಟ್ಕೊಂಡಿರ್ತೀರಲ್ಲ, ನಾವು ಜೀವ ರಕ್ಷಣೆ ಮಾಡೋ ಸಲುವಾಗಿ ಇಟ್ಕೊಂಡಿರ್ತೀವಿ ಇದನ್ನ. ನೀವು ಮನೆ ಸ್ವಚ್ಛ ಮಾಡಿಕೊಳ್ಳುವುದರ ಸಲುವಾಗಿ ಅದನ್ನ ಇಟ್ಕೊಂಡಿರ್ತೀರಿ. ನಾವು ನಮ್ದು ಮನೆ ಇಲ್ಲ, ನಾವು ಮನೆಯನ್ನು ಸ್ವಚ್ಛ ಮಾಡಲ್ಲ. ಜೀವಿಗಳು ಕಂಡರೆ ಮಾತ್ರ ಅವುಗಳನ್ನು ದೂರ ಮಾಡಿಕೊಳ್ಳುವುದರ ಸಲುವಾಗಿ ಉಪಯೋಗ ಮಾಡ್ತೀವಿ. ಇದು ನೇರವಾಗಿ ಸಂಯಮದ ಸಂಪರ್ಕ ಇದೆ. ಆದರೆ ಆ ನಿಮ್ಮ ಪಿಂಚಿಯಲ್ಲಿ ನೇರವಾದ ಧರ್ಮಕ್ಕೆ ಇರುವಂತಹ ಸಂಬಂಧ ಇಲ್ಲ. ಅಲ್ಲಿ ನಮ್ಮ ಮನೆ ಸ್ವಚ್ಛವಾಗಿರಬೇಕು, ಪರಿಗ್ರಹವನ್ನು ಸ್ವಚ್ಛ ಮಾಡೋದಿದೆ. ಅಲ್ಲಿ ಮನೆ ಪರಿಗ್ರಹ, ಪರಿಗ್ರಹವನ್ನು ಸ್ವಚ್ಛ ಮಾಡೋದಿದೆ ಮತ್ತು ಜೀವಗಳನ್ನು ಕೂಡ ರಕ್ಷಣೆ ಮಾಡೋದಿದೆ. ನಿಮ್ಮ ಪಿಂಚಿಯಲ್ಲಿ ಎರಡು ಉದ್ದೇಶ ಇದೆ, ನಮ್ಮ ಪಿಂಚಿಯಲ್ಲಿ ಒಂದೇ ಉದ್ದೇಶ ಇದೆ. ಅದಕ್ಕಾಗಿ ನಮ್ಮ ಪಿಂಚಿ ಆಯತನ ಅಂತ ಅನ್ನಿಸಿಕೊಂಡಿತು, ನಿಮ್ಮ ಪಿಂಚಿ ಆಯತನವೂ ಇದೆ ಅನಾಯತನವೂ ಇದೆ. ಎಲ್ಲಿ ಮಿಶ್ರ ಅವಸ್ಥೆ ಇದೆ ಅದು ಪೂಜನೀಯ ಅಲ್ಲ, ಅದಕ್ಕೆ ಬೆಲೆ ಇಲ್ಲ. ಆದರೆ ಎಲ್ಲಿ ಒಂದರ ಮಾತ್ರ ಅಪೇಕ್ಷೆ ಇದೆ ಅದಕ್ಕೆ ಬೆಲೆ ಇದೆ, ಅಲ್ಲಿ ಪೂಜ್ಯತೆ ಇದೆ. ಕೆಲವೊಬ್ರು ಶ್ರಾವಕರು ನಮ್ಮ ಬಳಿ ನಮ್ಮ ಹತ್ರ ಬಂದಾಗ ನಮಗಂತೂ ನಮಸ್ಕಾರ ಮಾಡೇ ಮಾಡ್ತಾರೆ. ಅವರು ಪಿಂಚಿ ಹೊಸದ್ ಕಾಣ್ತಂದ್ರೆ ಅದಕ್ಕೂ ಸ್ವಲ್ಪ ಹಿಂಗ್ ಮಾಡಿಬಿಡ್ತಾರೆ. ನಿಮ್ಮ ಮನೆಯೊಳಗಿದ್ದಿರ್ತಕ್ಕಂತ ಪಿಂಚಿಗೆ ಯಾಕೆ ಮಾಡಲ್ಲ? ನಮ್ಮ ಪಿಂಚಿಗೆ ನಮಸ್ಕಾರ ಮಾಡ್ತೀರಿ, ಬೀಳ್ತಾರು ಬೀಳ್ತೀರಂದ್ರೆ ಬಹಳ ಚಲೋ, ಒಳ್ಳೇದೈತಿ. ಬೀಳ್ಬೇಕು ಬೀಳಬಾರ್ದು? ಬೀಳಬಾರ್ದು. ಹಾ, ಗ್ರಹ ಅಂದ್ರ ಗ್ರಹ ಪರಿಗ್ರಹ, ಅದು ಮಣಿಯನ್ನ ಸ್ವಚ್ಛ ಮಾಡತಕ್ಕಂತಹ ಉಪಕರಣ ಅಲ್ಲ. ಮನೆಯನ್ನ ಸ್ವಚ್ಛ ಮಾಡತಕ್ಕಂತಹ ಬಾಹ್ಯ ವಸ್ತುಗಳು ಕೂಡ ಅವು ಉಪಕರಣ ಅಲ್ಲ, ಅವು ಪರಿಗ್ರಹಗಳು. ಪರಿಗ್ರಹದ ರಕ್ಷಣೆಗಾಗಿ ಇರುವಂತಹ ವಸ್ತುವು ಕೂಡ ಪರಿಗ್ರಹ, ಆದರೆ ಧರ್ಮದ ರಕ್ಷಣೆಗಾಗಿ ಕೇವಲ ಇರುವಂತಹ ವಸ್ತುವಿಗೆ ನಾವು ಉಪಕರಣ ಅಂತಂತೀವಿ. ಉಪಕರಣ ಮತ್ತು ಪರಿಗ್ರಹದಲ್ಲಿ ಬಹಳ ವ್ಯತ್ಯಾಸ ಇದೆ. ಯಾವುದು ಉಪಕರಣವೋ ಅದು ಪರಿಗ್ರಹದ ರಕ್ಷಣೆಗಾಗಿ ಇರುವುದೇ ಇಲ್ಲ. ಮುನಿಗಳಿಗೆ ಮೂರು ಉಪಕರಣಗಳನ್ನು ಹೇಳಿದ್ದಾರೆ. ಇದರಲ್ಲಿ ಪರಿಗ್ರಹದ ರಕ್ಷಣೆಗಾಗಿರುವಂತಹ ಉಪಕರಣ ಯಾವುದಿದೆ ಹೇಳಿ? ಶಾಸ್ತ್ರದಿಂದ ನಾವು ಪರಿಗ್ರಹ ರಕ್ಷಣೆ ಮಾಡ್ತೇವೇನು? ಹತ್ತು ಪ್ರಕಾರದ ಪರಿಗ್ರಹಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಶಾಸ್ತ್ರ ಇದೆಯೇನು? ಶಾಸ್ತ್ರ ಜ್ಞಾನೋಪಕರಣ, ಸಮ್ಯಕ್ ಜ್ಞಾನ, ಇದು ಧರ್ಮ. ಸಮ್ಯಕ್ ಜ್ಞಾನ ಅನ್ನತಕ್ಕಂತಹ ಧರ್ಮದ ರಕ್ಷಣೆಗಾಗಿ ಇದೆ. ಸಮ್ಯಕ್ ದರ್ಶನದ ರಕ್ಷಣೆಗಾಗಿ, ಸಮ್ಯಕ್ ಜ್ಞಾನದ ರಕ್ಷಣೆಗಾಗಿ ಶಾಸ್ತ್ರ ಇದೆ. ಶಾಸ್ತ್ರ ಇತ್ತು ಅಂತಂದ್ರೆ ಸಮ್ಯಕ್ ಜ್ಞಾನ ಬೆಳೆಯುದು. ಸಮ್ಯಕ್ ಜ್ಞಾನವನ್ನು ಬೆಳೆಸಿಕೊಳ್ಳುವುದರ ಸಲುವಾಗಿ ಶಾಸ್ತ್ರ ಇದೆ. ಏನು ಮನೆ ಸ್ವಚ್ಛ ಮಾಡುವ ಸಲುವಾಗಿದೆಯೋ, ಅಥವಾ ಜನಗಳನ್ನ ಸಂಗ್ರಹ ಮಾಡುವ ಸಲುವಾಗಿದೆಯೋ, ಅಥವಾ ಈ ಶಾಸ್ತ್ರ ಇದರ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ ನಂತರ ನಾವು ಜನಗಳನ್ನು ಕೂಡು ಹಾಕೋದಿದೆ, ಸಂಗ್ರಹ ಮಾಡೋದಿದೆ, ಖ್ಯಾತಿ ಲಾಭ ಪೂಜೆಗಾಗಿ ಶಾಸ್ತ್ರ ಇದೆಯೇನು? ಈ ಶಾಸ್ತ್ರವನ್ನು ನಾವು ಖ್ಯಾತಿ ಲಾಭ ಪೂಜೆಗಾಗಿ ಬಳಸಿಕೊಳ್ತೇವೆ ಅಂತಂದ್ರೆ ಶಾಸ್ತ್ರವು ಕೂಡ ನಮಗೆ ಪರಿಗ್ರಹ ಆಯಿತು. ಇದು ನಮ್ಮ ಸಮ್ಯಕ್ ಜ್ಞಾನದ ರಕ್ಷಣೆಗಾಗಿ, ಸಮ್ಯಕ್ ಜ್ಞಾನದ ಉತ್ಪತ್ತಿಗಾಗಿ ಇದೆ ಅಂತಂದ್ರೆ ಇದು ಉಪಕರಣ ಆಯಿತು. ಹಾಗೆ ನಿಮ್ಮ ಪಿಂಚಿ ಈ ತರ ಏನಾದರೂ ಇದೆ? ಅದರೊಳಗೆ ಲಕ್ಷಣ ಇಲ್ಲ. ಅದು ಪರಿಗ್ರಹದ ಸ್ವಚ್ಛತೆಗಾಗಿಯೂ ಇದೆ. ಮತ್ತು ಜೀವಿದೆ ಅಂತಂದ್ರೆ ಅದರ ರಕ್ಷಣೆಗಾಗಿಯೂ ಇದೆ. ಅದರ ಜೀವಿಗಳ ರಕ್ಷಣೆ ಅದರಿಂದ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೂ ಕೋಮಲ್ ಬೇಕು. ಮನೆಯೊಳಗೆ ಎಂಥ ಜಾಡು ಇಟ್ಕೋಬೇಕು ಅಂತ ಅಂತಂದ್ರೆ ಫೂಲ್ ಜಾಡು, ಫುಲ್ ಜಾಡು. ಫುಲ್ ಜಾಡು ಗೊತ್ತಿತ್ತಲ್ಲ ಏನಂತೀರಿ ಅದಕ್ಕೆ? ಮೆತ್ತ ಅಂದಿರ್ತೈತಲ್ಲ, ಮಂದಿರೊಳಗೆ ಇಟ್ಟಿರ್ತಾರೆ. ಮನೆಯೊಳಗೆ ಎಂಥ ಜಾಡು ಉಪಯೋಗ ಮಾಡಬೇಕು ಅಂತಂದ್ರೆ ಫುಲ್ ಜಾಡು ಇರಬೇಕು. ಎಷ್ಟು ಕೋಮಲ್ ಇರ್ತದೆ ಅಷ್ಟು ಒಳ್ಳೆಯದು. ಬಿರುಸಿತ್ತು ಅಂತಂದ್ರೆ ಮನೆ ಸ್ವಚ್ಛ ಆಗ್ತದೆ. ಮನೆ ಮೆತ್ತಗಿದ್ರೂ ಸ್ವಚ್ಛ ಆಗ್ತದೆ, ಬಿರುಸಿದ್ರೂ ಸ್ವಚ್ಛ ಆಗ್ತದೆ. ಆದರೆ ಕೋಮಲ್ ಇತ್ತು ಅಂತಂದ್ರೆ ಜೀವಿಗಳ ರಕ್ಷಣೆ ಆಗ್ತದೆ, ಇದು ಹೆಚ್ಚಿಂದು. ನಾವು ನಮ್ಮ ಪರಿಗ್ರಹಗಳನ್ನು ರಕ್ಷಿಸಿಕೊಳ್ಳುವಾಗ ಜೀವಹಿಂಸೆ ಆಗಬಾರದು. ನಾವು ನಮ್ಮ ಪರಿಗ್ರಹಗಳನ್ನು ಸ್ವಚ್ಛ ಮಾಡಿಕೊಳ್ಳುವಾಗ ಜೀವಘಾತವಾಗಬಾರದು ಅಂತಕ್ಕಂಥ ಲಕ್ಷ್ಯವೂ ಕೂಡ ಅಲ್ಲಿ ಬೇಕು. ಅದು ಶ್ರಾವಕ ಧರ್ಮ. ಶ್ರಾವಕ ಅಂತಂದ್ರೆ ವಿವೇಕದಿಂದ ಕ್ರಿಯೆಯನ್ನು ಮಾಡುವಂಥವನಿಗೆ ಶ್ರಾವಕ ಅಂದರು. ಪರಿಗ್ರಹದಲ್ಲಿರುವಾಗ, ಪರಿಗ್ರಹದ ಕೆಲಸಗಳನ್ನು ಮಾಡುವಾಗ, ಆ ಕೆಲಸದ ಮಧ್ಯದಲ್ಲಿ ನಮಗೆ ವಿವೇಕ ಉಳಿಯಲಿಲ್ಲ ಅಂತಂದ್ರೆ ಕ್ರಿಯಾನೂ ಉಳಿಯಿಲ್ಲ. ಮೊದಲು ವಿವೇಕ ಉಳಿದಿರಬೇಕು. ಅದಕ್ಕಿಂತ ಮೊದಲು ಶ್ರದ್ಧೆ ಇರಬೇಕು. ವಿವೇಕಕ್ಕಿಂತ ಮೊದಲು ಶ್ರದ್ಧೆ ಇರಬೇಕು. ಯಾವುದರ ಶ್ರದ್ಧೆ? ನಾನು ಯಾವುದಾದರೂ ಮನೆಯ ಕೆಲಸವನ್ನು ಮಾಡುವಾಗ, ಹೊಲದ ಕೆಲಸಗಳನ್ನು ಮಾಡುವಾಗ, ನನ್ನ ಪರಿಗ್ರಹದಲ್ಲಿ ನಾನು ಇರುವಾಗ, ಪರಿಗ್ರಹದ ಚಿಂತೆಯನ್ನು ಮಾಡುವಾಗ, ಯಾವುದೇ ವಸ್ತುವನ್ನು ನಾನು ಬಳಸಿಕೊಳ್ತಾ ಇದ್ದೇನೆ ಅಂತಂದ್ರೆ ಅದರ ಮೂಲಕ ಪರಜೀವಿಗಳಿಗೆ ಘಾತ ಆಗಬಾರದು ಅನ್ನುವಂತಹ ವಿಚಾರ ಇರಬೇಕು. ಪರಜೀವಿಗಳನ್ನ ನಾನು ರಕ್ಷಣೆ ಮಾಡಬೇಕು ಅನ್ನತಕ್ಕಂಥ ಶ್ರದ್ಧೆ ಬೇಕು ಅಥವಾ ಬೇಡ? ಮಣಿ ಉಡುಗುತ್ತೀರಿ, ಉಡುಗುವಾಗ ಇರುವೆ, ನೊಣ, ತಿಗಣಿಗಳು, ಇವು ಜೀವಿಗಳು. ಈ ಜೀವಿಗಳ ರಕ್ಷಣೆಯನ್ನ ಮಾಡಿ ಮನೆ ಗುಡಿಸಬೇಕು ಅಥವಾ ಗಸ 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 ಸತ್ರ ಸಾಯಿಲೆ ಕಡೆ ಹೋಗ್ಲಿ ಈ ಕಡೆ ಬಹಳ ಗುಳೆ ಆಗಿದ್ದವು ದಿನ ಬರ್ಕದವು ನೋಡಿವಿ ಎಷ್ಟು ಬರ್ತಾವ ಇವ ಇವ್ ದೇಲಿ ಎಷ್ಟು ನೂಕ್ ಹಾಕಿದ್ರು ಮತ್ತೆ ಇಲ್ಲೇ ಬರ್ತಾವ ಆ ಪಿಂಚಿನ್ ಚಪ ಚಪ ಬಡಿಬೇಕೇನು ಸಿಟ್ಟಿಗೆದ್ದು ಎಷ್ಟು ಇರುವಿಗಳು ಎಷ್ಟು ತೆಗೆದ್ರು ಮತ್ತೆ ಬರ್ತಾವ ಒಮ್ಮೊಮ್ಮೆ ಅವುಗಳ ಮೇಲೆ ಸಿಟ್ಟು ಬರ್ತದೆ ಕೆಲವೊಬ್ಬರಿಗೆ ಇರುವಿ ಮೇಲೆ ಸಿಟ್ಟು ಮಾಡ್ತೀರಿಲ್ಲ ಮಾಡ್ತೀರಿ ಇಲ್ಲ ದಯಾವಂತರು ನೀವು ಭಯಂಕರ ಆಮೇಲೆ ಅವುಗಳನ್ನ ನೂಕಿ ಅವುಗಳನ್ನು ನೂಕಿ ಗುಡಿಸಿ ಸಿಟ್ಟಿತ್ತು ಅಂತಂದ್ರೆ ಅವುಗಳನ್ನ ಎಲ್ಲಿ ಹಾಕ್ತಾರೆ ಮನೆ ಹೊರಗೆ ಹಂಗೆ ಗುಡಿಸ್ಕೊಂತ ಅವು ಸತ್ತುನೋ ಮುರಿದುನೋ ಕಾಲ್ ಮುರಿತೋ ಕೈ ಮುರಿತೋ ಉತ್ತರದ ನೈನ್ ನೋಡೋದಿಲ್ಲ ಸಿಟ್ಟಿನಿಂದ ಗುಡಿಸಿ ಏನ್ ಮಾಡೋದು ಗಟರಿ ಒಳಗ ನೀರು ಹರಿತಿರ್ತದಿಲ್ಲ ಅದ್ರೊಳಗೆ ನೂಕಿ ಹಾಕಿ ಬಿಡೋದು ಈ ತರ ಮಾಡ್ಬೇಕೇನು ಎಷ್ಟು ದಯಾ ಇರಬೇಕು ಶ್ರಾವಕ ಧರ್ಮ ನಾವು ಶ್ರಾವಕರು ಶ್ರದ್ಧೆ ವಿವೇಕ ಕ್ರಿಯೆ ಕ್ರಿಯೆ ಕ್ರಿಯೆಯಲ್ಲಿ ಅಹಿಂಸೆ ಇರಬೇಕು ಜ್ಞಾನದಲ್ಲಿ ವಿವೇಕ ಇರಬೇಕು ಮತ್ತು ಜೀವಿಗಳನ್ನು ನೋಡಿದ ತಕ್ಷಣ ಅಹಿಂಸಾ ಕಂಡುಬರಬೇಕು ಅಹಿಂಸೆಯಲ್ಲಿ ಶ್ರದ್ಧೆ ಇರಬೇಕು ಮನಸ್ಸಿನಲ್ಲಿ ಶಾಂತಿ ಇರಬೇಕು ಮನಸ್ಸಿನಲ್ಲಿ ಕ್ರೋಧ ಇರಬಾರದು ಶರೀರದಲ್ಲಿ ಆಲಸ್ಯಿರಬಾರದು ನೋಡಿ ಎಲ್ಲೆಲ್ಲಿ ಏನೇನಿರಬಾರದು ಬರೆದಿಟ್ಟು ಕೋರ್ಸೋರು ಶರೀರದಲ್ಲಿ ಆಲಸ್ಯ ಇರಬಾರದು ಮನಸ್ಸಿನಲ್ಲಿ ಕೋಪ ಇರಬಾರದು ದೃಷ್ಟಿಯಲ್ಲಿ ಅಶ್ರದ್ಧೆ ಇರಬಾರದು ಶ್ರದ್ಧೆ ಇರಬೇಕು ಜ್ಞಾನದಲ್ಲಿ ಅವಿವೇಕ ಇರಬಾರದು ವಿವೇಕ ಇರಬೇಕು ಕ್ರಿಯೆಯಲ್ಲಿ ಅಹಿಂಸೆ ಇರಬೇಕು ಹಿಂಸೆ ಇರಬಾರದು ಇಷ್ಟು ಬರೆದಿಟ್ಕೊರಿ ಉದ್ಧಾರ ಅದು ಆ ಪಿಂಚಿಯನ್ನು ಇಟ್ಕೊಂಡಿದ್ದೀರಲ್ಲ ಮನ್ಯಾಗ ಆ ಪಿಂಚಿಯಿಂದ ಕಲ್ಯಾಣ ಆದೀತು ನಮ್ಮ ಹತ್ರ ಬರ್ತೀರಿ ಮಹಾರಾಜರ ಆತ್ಮ ಕಲ್ಯಾಣ ಮಾಡ್ಕೋಬೇಕಂತೇವ್ರಿ ಪಿಂಚಿಲಿ ಆಶೀರ್ವಾದ ಕೊಡ್ರಿ ಪಿಂಚಿಲಿ ಆಶೀರ್ವಾದ ಪಿಂಚಿಲಿ ಆಶೀರ್ವಾದ ತಗೊಂಡ್ರು ಮನೆಯೊಳಗೆ ಹೋಗಿ ಏನ್ ಮಾಡಿದ್ರು ಅಯ್ಯೋ ಇಷ್ಟ ಅರಿವಿಗಳು ಇರಿವಿಗಳು ಎಲ್ಲೋ ಬಂದು ಇವ ಬಡ 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 ಅದನ್ನ ಪಿಂಚಿ ತಗೊಂಡು ಗುಡಿಸಿದ್ರಿ ಹೋಗಿ ಗಟಾರಿಗೆ ಹಾಕಿದ್ರಿ ಅವುಗಳನ್ನ ಎಲ್ಲಿ ಹಾಕಬೇಕು ಅವುಗಳನ್ನ ಸಂಗ್ರಹ ಮಾಡಿಕೊಂಡು ಸುರಕ್ಷಿತವಾದ ನೆರಳಿನ ಜಾಗದಲ್ಲಿ ನೀರಿಲ್ಲದಂತಹ ಜಾಗದಲ್ಲಿ ಯಾರೂ ಕಾಲಿಡಬಾರದಂತಹ ಜಾಗದಲ್ಲಿ ಓದೋದನ್ನ ಬಿಟ್ಟು ಬಿಡಬೇಕು ಎಲ್ಲಿ ಯಾರು ಕಾಲಿಡಲ್ಲ ತುಳಿಲ್ಲ ಎಲ್ಲಿ ಬಿಸಿಲಿರಲ್ಲ ನೀರಿರಂಗಿಲ್ಲ ಅಂತಹ ಜಾಗದಲ್ಲಿ ಜೀವಿಗಳನ್ನು ಹೋಗಿ ಬಿಡಬೇಕು ನಂತರ ಅಲ್ಲಿ ಏನಾದರೂ ಎಲ್ಲಿ ಉತ್ಪನ್ನ ಆಗ್ತಾವಲ್ಲ ಮನೆ ಇರ್ತದೆ ಅವತ್ತರದ್ದು ಅಲ್ಲಿ ಏನ್ ಹಾಕಬೇಕು ಅರಿಶಿನಿಟ್ಟು ಹಾಕಬೇಕು ಯಾವ ತರ ಹಾಕಬೇಕು ಸುಮ್ಮನೆ ಚೀಟಿ ತಗೊಂಡು ಹಿಂಗ ಹಿಂಗ್ ಮಾಡಿರೋ ಹೋಗಂಗಿಲ್ಲ ಅವು ಸ್ವಲ್ಪ ಹೆಚ್ಚು ತಗೋಬೇಕು ಹೆಚ್ಚು ತಗೊಂಡು ನಾನು ಸ್ವತಂತ್ರ ನನ್ನ ಧರ್ಮ ಸ್ವತಂತ್ರ ನನಗೆ ಯಾರದೂ ಭಯ ಇಲ್ಲ ಯಾರದೂ ವಿಕಲ್ಪ ಇಲ್ಲ ಹೋಯ್ತು ಬಂತು ಹೋಯ್ತು ಹಾಗೆ ನಾವು ಬರ್ತೇವೆ ಮನುಷ್ಯಗತಿಗೆ ಹೋಗಿಬಿಡ್ತೇವೆ ಹಾಗಾಗಬಾರದು ಮನುಷ್ಯಗತಿಯಲ್ಲಿ ಬಂದಿದ್ದೇವೆ ಅಂದ ಮೇಲೆ ನಾವು ಸ್ವಲ್ಪಾದರೂ ನಮ್ಮ ಧಾರ್ಮಿಕ ಕ್ರಿಯೆಗಳನ್ನು ವಿವೇಕದಿಂದ ಆಚರಿಸೋಣ. ಪೂಜೆ ಮಾಡುವಾಗ ಹಿಂಸೆಗೆ ಬೆಲೆ ಕೊಡಬಾರದು. ಇದೇ ನಿಜವಾದ ಪೂಜೆ. ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಪರಮ ಧರ್ಮ. ಈ ಅಹಿಂಸೆಗೆ ಬೆಲೆ ಕೊಡಬೇಕು. ಲಕ್ಷ ಕೋಟಿ ಕೇಳ್ತಾ ಇದ್ದೀರಲ್ಲ, ಪೂಜಾ ದ್ರವ್ಯವನ್ನ ತಗೊಂಡ್ರೂ ಕೂಡ ಆ ಪೂಜಾ ದ್ರವ್ಯಗಳಲ್ಲಿ ಪರ ಜೀವಗಳಿಗೆ ಅದು ಏಕೇಂದ್ರಿಯೇ ಆಗಿರಲಿ ಅಥವಾ ದ್ವೀಂದ್ರಿಯೇ ಆಗಿರಲಿ, ಸ್ಥಾವರವೇ ಆಗಿರಲಿ ಅಥವಾ ತ್ರಸವೇ ಆಗಿರಲಿ, ಅಂಥ ಜೀವಿಗಳಿಗೆ ನೋವಾಗದಂತೆ ನಮ್ಮ ಪೂಜೆ ಆಯಿತು ಅಂತಂದ್ರೆ ಇದು ಶ್ರೇಷ್ಠೋ? ಅಥವಾ ಅವುಗಳನ್ನ ಸಾಯಿಸಿ ಭಗವಂತನ ಪೂಜೆ ಮಾಡೋದು ಇದು ಶ್ರೇಷ್ಠೋ? ವೈಚಾರಿಕ ದೃಷ್ಟಿಯಿಂದ ನೋಡಬೇಕು, ಆರ್ಷಿ ದೃಷ್ಟಿಯಿಂದ ಅಲ್ಲ. ಆರ್ಷಿ ಆರ್ಷಿ ನಮಗ್ ಬೇಕಾದದ್ದು, ನಮಗ್ ಬೇಕಾದದ್ದು ನಾವು ಆರ್ಷಿ ತಗೊಂಡಿವಿ, ಅದು ಭಗವಂತರ ವಚನ ಅಲ್ಲ. ಭಗವಂತರು ಏನ್ ಹೇಳ್ತಾರೋ, ನನ್ನ ಪೂಜೆ ಮಾಡುವಾಗ ಪರ ಜೀವಿಗಳಿಗೆ ಘಾತ ಅನಿವಾರ್ಯ ಇಲ್ಲ. ನನ್ನ ಪೂಜೆಯನ್ನ ಮಾಡುವಾಗ ಪರಜೀವಿಗಳ ಘಾತ ಅನಿವಾರ್ಯ ಇಲ್ಲ, ಪರಜೀವಿಗಳ ರಕ್ಷಣೆಯೊಂದಿಗೆ ನೀವು ನನ್ನ ಪೂಜೆಯನ್ನ ಮಾಡಿದರೆ ಅದು ನಿಮ್ಮ ಸಾರ್ಥಕ ಪೂಜೆ. ಹಿಂಸೆ ಮಾಡಿಕೊಂಡು ಪೂಜೆ ಮಾಡಿದ್ರಿ ಅಂತಂದ್ರೆ ಅದು ನಿರರ್ಥಕ ಪೂಜೆ. ಯಾಕೆ? ಯಾಕೆಂತಂದ್ರೆ ಧರ್ಮದ ಹೆಸರೇ ಅಹಿಂಸೆ. ಅಹಿಂಸಾ ಪರಮೋ ಧರ್ಮ. ಇಲ್ರಿ, ಆ ಶಾಸ್ತ್ರದಾಗ ಬರ್ದೇನ ಅದನ್ನು ಸುಳ್ಳು ಏನ್ರಿ ಅಂತ? ಸುಳ್ಳು ಕೆಟ್ಟು, ಹಿಂಸೆ ಇದೆಯಲ್ಲೋ ಸುಳ್ಳು ಸರಿ ಇದು ವಿಚಾರ ಮಾಡಬೇಡ್ರಿ. ಹಿಂಸೆ ಇದೆಯಲ್ಲೋ, ಹಿಂಸೆ ಇದೆ, ಹಿಂಸೆ ಇದೆ ಅಂದಮೇಲೆ ಅದನ್ನು ಬಿಡುವುದರಲ್ಲಿ ಧರ್ಮ ಇದೆಯೋ ಅಥವಾ ಹಿಡಿಯುವುದರಲ್ಲಿ ಧರ್ಮ ಇದೆ? ಇದು ವಿವೇಕಪೂರ್ಣವಾದ ಪೂಜೆ. ಇಷ್ಟೇ ಅರ್ಥ ಮಾಡಿಕೊಳ್ಳೋದು. ವಿವೇಕಪೂರ್ಣವಾದ ಪೂಜೆ ಯಾವುದು ಅಂತಂದ್ರೆ ಹಿಂಸೆ ಇಲ್ಲದೆ ಮಾಡುವಂತಹ ಪೂಜೆಯೇ ವಿವೇಕಪೂರ್ಣವಾದ ಪೂಜೆ. ಇನ್ನು ಮಾಡುವಾಗಲೂ ಕೂಡ ಅಲ್ಲಿ ಜೀವ ಜಂತುಗಳು ಇವೆ, ಇರುವಿಗಳಿವೆ. ಪೂಜಾ ಮಾಡುವಾಗ ಸತ್ರ ನಡೆದುತ್ತು, ಹೇ ಇದು ನಾವು ಭಗವಂತರ ಪೂಜಾ ಮಾಡ್ಕಿದೀವಿ ಅಂದಮೇಲೆ ಹಂಗೊಂದ್ ನಾಲ್ಕು ಇರುವ ಸತ್ತು ಅಂದ್ರೆ ನಡೀತಿತ್ತು ನಮ್ಗೆ. ಹಂಗೊಂದ್ ನಾಲ್ಕು ಇರುವ ಸತ್ತು ಅಂದ್ರೆ ಅವು ಸ್ವರ್ಗಕ್ಕೆ ಹೋಗ್ತವೆ. ಯಾಕಂದ್ರೆ ನಾವು ಪೂಜಾ ಮಾಡುವಾಗ ಸದ್ದವಲ್ಲವ, ಧರ್ಮ ಸಲುವಾಗಿ ಸತ್ತು. ನಾವು ಧರ್ಮ ಕಾರ್ಯ ಮಾಡೋರು, ನಾವು ನಮ್ಮ ಸಲುವಾಗಿ ಧರ್ಮ ಮಾಡ್ತಿದ್ದು. ಆಮೇಲೆ ಇವೆಲ್ಲ ನಮ್ಮ ತಾಟದ ಕೆಳಗೆ ಶಿಕ್ ಸತ್ತು ಅಂದ್ರೆ ಧರ್ಮ ಸಲುವಾಗಿ ಸತ್ತು ಅಲ್ಲ. ಸ್ವರ್ಗಕ್ಕೆ ಹೋಗಿರ್ಬೇಕಲ್ಲ ಧರ್ಮ ಸಲುವಾಗಿ ಸತ್ತು ಅಂದ್ರೆ. ನಮಗ ಪಾಪ ಆಗ್ತದೆ. ನಮ್ಮ ಈ ಕ್ರಿಯೆ, ಶಾರೀರಿಕ ಕ್ರಿಯೆ, ಪ್ರಮತ್ತಿದೆಯೋ ಅಥವಾ ಅಪ್ರಮತ್ತಿದೆ, ಆಲಸ್ಯಪೂರ್ಣ ಇದೆಯೋ ಅಥವಾ ಆಲಸ್ಯರಹಿತಿದೆ, ಆ ಆಲಸ್ಯಪೂರ್ಣ ನಮ್ಮ ಶಾರೀರಿಕ ಪ್ರವೃತ್ತಿಯಿಂದ ಪಾಪಕರ್ಮದ ಆಸರವಾಗುತ್ತದೋ ಅಥವಾ ಧರ್ಮ ಆಗ್ತದೆಯೋ? ಪಾಪಕರ್ಮದ ಆಸರವಾಗತ್ತೆ. ಧರ್ಮದ ಹೆಸರಿನಿಂದ ಜೀವಿಗಳ ಘಾತವಾಯಿತು ಅಂತಂದ್ರೆ ಆ ಜೀವಿಗಳಿಗೆ ಹಿತ ಆಗಲಿಕ್ಕೆ ಸಾಧ್ಯ ಇದೆಯೇನೋ? ಒಂದು ಶಾಸ್ತ್ರದೊಳಗೆ ಈ ತರನೂ ಬರೆದ್ರು, ಅದು ಒಂದು ಶಾಸ್ತ್ರ. ಇನ್ನು ಅದಕ್ಕೆ ಶಾಸ್ತ್ರ ಅನ್ನೋದೋ ಏನನ್ನೋದೋ ಚಿಂತನೆ ಮಾಡ್ಕೊಳ್ಳಿ. ಏನ್ ಬರೆದ್ರು? ಈ ಮಂದಿರ ಎಲ್ಲ ಕಟ್ತೀವಲ್ಲ, ಮಂದಿರ ಕಟ್ಟುವಾಗ ಜಲಕಾಯಿಗೆ ಜೀವಿಗಳ ಹಿಂಸೆ ಆಗುತ್ತೆ, ಮಂದಿರ ಕಟ್ಟುವಾಗ ಪೃಥ್ವಿಕಾಯಿಗೆ ಜೀವಿಗಳ ಹಿಂಸೆ ಆಗ್ತದೆ, ಅಗ್ನಿಕಾಯಿಗೆ ಜೀವಿಗಳ ಹಿಂಸೆ ಆಗ್ತದೆ, ವಾಯುಕಾಯಿಗೆ ಜೀವಿಗಳ ಹಿಂಸೆನೂ ಆಗುತ್ತೆ, ವನಸ್ಪತಿ ಕಾಯಕನೂ ಆಗ್ತದೆ, ಪಂಚಸ್ಥಾವರಕಾಯಿಕ ತ್ರಸಕಾಯಿಕ ಎಲ್ಲಾ ಜೀವಿಗಳ ಹಿಂಸೆ ಆಗುತ್ತೆ. ಏನ್ ಕಟ್ತಾ ಇದ್ದೀರಿ? ಮಂದಿರ್ ಕಟ್ತಾ ಇದ್ದೇವೆ. ಯಾರ್ದು? ಭಗವಂತರದು. ಭಗವಂತರ ಮಂದಿರ್ ಕಟ್ತಾ ಇರುವಾಗ ಮಂದಿರ ಕಟ್ಟುವ ಕಾಲದಲ್ಲಿ ಎಷ್ಟು ಜೀವಿಗಳ ಹಿಂಸೆ ಆಯಿತೋ ಅವುಗಳು ಇಂದಿಲ್ಲ ನಾಳೆ, ಇಂದಿಲ್ಲ ನಾಳೆ. ಯಾಕೆಂದ್ರೆ ಮಂದಿರ ಕಟ್ಟುವಾಗ ಸಾಯ್ತವಂತ. ಇಂದಿಲ್ಲ ನಾಳೆ ಎಂದಾದರೂ ಅವುಗಳಿಗೂ ಕೂಡ ಸ್ವರ್ಗ ಇದೆ ಅಂತ, ಮೋಕ್ಷ ಇದೆ ಅಂತ. ಆಗಬಹುದು ಮೋಕ್ಷ? ಅಂದ್ರೆ ಒಂದು ಅಭವಿ ಜೀವ ಸತ್ಯ ತಂದ್ರೆ ಅದಕ್ಕೂ ಮೋಕ್ಷ ಇರಲೇಬೇಕಲ್ಲ. ಅಭವಿ ಜೀವ ಮೋಕ್ಷಕ್ಕೆ ಹೋಗಲ್ಲ ಅಂತ ತೀರ್ಥಂಕರ ಸಿದ್ಧಾಂತ ಇದೆ. ಅಭವಿ ಜೀವ ಸಾಯಬಹುದಲ್ಲ, ಪೃಥ್ವಿ ಕಾಯಕದಲ್ಲಿ ಅಭವಿ ಜೀವಿಗಳಿವೆ, ಜಲಕಾಯಕ ಅಗ್ನಿಕಾಯಕ ಸ್ಥಾವರ ಕಾಯಕಗಳಲ್ಲಿ ಅಭವಿ ಜೀವಿಗಳು ಇದ್ದೇ ಇವೆ. ಆಮೇಲೆ ಇಂತಹ ಅಭವಿ ಜೀವಿಗಳು ಸತ್ತಿವೆ ಅಂತಂದ್ರೆ ಅವುಗಳಿಗೂ ಮೋಕ್ಷ ಸಿಗಲೇಬೇಕು. ಸಾಧ್ಯಲ್ಲ. ಸ್ವರ್ಗ ಸಿಗಬಹುದೇನು? ಅದೂ ಇಲ್ಲ. ನೀವು ಎಂಥ ಕಾರ್ಯ ಮಾಡಿದರೂ ಏನು ಅವುಗಳಿಗೇನು ಗೊತ್ತಿದೆಯೇನು? ಇವರು ಮಂದಿರ ಕಟ್ತಾ ಇದ್ದಾರೆ, ಇದು ಧರ್ಮದ ಕೆಲಸ ಇದೆ, ನಾನು ಆ ಧರ್ಮ ಕೆಲಸದಲ್ಲಿ ಸಾಯ್ತಾ ಇದ್ದೇನೆ ಅಂತಂದ್ರೆ ನನಗೆ ಇಂದಿಲ್ಲ ನಾಳೆ ಸ್ವರ್ಗ ಸಿಗೋದಿದೆ. ಏಕೇಂದ್ರಿಯ ಜೀವಗಳು ಸ್ವರ್ಗಕ್ಕೆ ಹೋಗಲ್ಲ, ಗೊತ್ತಲ್ಲ, ಹೋಗ್ತಾವೇನು? ಇಲ್ಲ. ಯಾವ ಎಷ್ಟು ಗತಿಗಳಲ್ಲಿ ಹೋಗಬಹುದವು? ಎರಡು ಗತಿಗಳಲ್ಲಿ ಮಾತ್ರ ಹೋಗ್ತವೆ. ಎಲ್ಲೆಲ್ಲಿ? ಮನುಷ್ಯಗತಿಯಲ್ಲಿ ಮತ್ತು ತಿರ್ಯಂಚಿಗತಿಯಲ್ಲಿ. ಮನುಷ್ಯ ತಿರ್ಯಂಚಿಗತಿಯಲ್ಲಿ ಹೋಗತಕ್ಕಂಥ ಈ ಜೀವಗಳು ಸ್ವರ್ಗಕ್ಕೆ ಹೋಗಬೇಕು ಅಂತಂದ್ರೆ ಏನಾದರೂ ಸ್ವಲ್ಪ ಪುಣ್ಯ ಕಟ್ಕೊಳ್ಬೇಕಲ್ಲ. ಆಮೇಲೆ ಮಂದಿರವನ್ನು ಕಟ್ಟುವಾಗ ನಮ್ಮಿಂದ ಹಿಂಸೆಯಾಗುವಾಗ ಅವುಗಳಿಗೆ ಪುಣ್ಯ ಕಟ್ತಾ ಇದೆಯೇನು? ಕಟ್ತೈತಿ? ಪುಣ್ಯ ಯಾರಿಗೆ ಕಟ್ತಾ ಇದೆ? ಕಟ್ಟವ್ರಿಗೋ ಅಥವಾ ಸಾಯೋರಿಗೋ? ಕಟ್ಟವ್ರಿಗೇನೋ ಪುಣ್ಯ ಕಟ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಆದ್ರೆ ಪುಣ್ಯ ಏನೋ ಕಟ್ತಾ ಇದೆ. ಆದ್ರೆ ಪಾಪ ಬಿಲ್ಕುಲ್ ಕಟ್ತಾ ಇಲ್ಲ ಅಂತ ಸಿದ್ಧಾಂತ ಇದೆಯೇನು? ಪಾಪ ಆಗೇ ಆಗ್ತದಿಲ್ಲ. ಎಷ್ಟು ಜೀವಿಗಳ ಘಾತ ಮಂದಿರ ಕಟ್ಟುವಾಗ ಆಗಿದೆ, ತತ್ ಸಂಬಂಧಿ ಪಾಪ ಆಗಿದೆಯೋ ಅಥವಾ ಇಲ್ಲ? ಆಗಿದೆ. ಪುಣ್ಯ ಆಗಿದೆಯೋ ಅಥವಾ ಇಲ್ಲ? ಪುಣ್ಯನೂ ಆಗಿದೆ. ಆಮೇಲೆ ಇದೇ ತರ ಯೋಚನೆ ಮಾಡಿ, ಮನೆ ಕಟ್ಟುವಾಗ ಪುಣ್ಯ ಆಗ್ತಾ ಇದೆಯೋ ಅಥವಾ ಇಲ್ಲ? ಮನೆ ಕಟ್ಟುವಾಗ ಪುಣ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಮನೆ ಒಂದು ಸಾಂಸಾರಿಕ ವಸ್ತು, ಪರಿಗ್ರಹ. ಪರಿಗ್ರಹದಲ್ಲಿ ಮನಸ್ಸನ್ನು ತೊಡಗಿಸಿರುವಾಗ ಪುಣ್ಯ ಇಲ್ಲ. ಆಮೇಲೆ ಮನೆ ಕಟ್ಟುವಾಗ ಜೀವ ಹಿಂಸೆ ಆಗ್ತಾ ಇದೆ, ಅದರೊಳಗೆ ಪಾಪ ಕಟ್ತಾ ಇದೆಯೋ ಅಥವಾ ಇಲ್ಲ? ಕಟ್ತಾ ಇದೆ. ಆಮೇಲೆ ಏನಾಯ್ತು ನಿರ್ಣಯ? ನಿರ್ಣಯ ಏನಾಯ್ತು ಅಂತಂದ್ರೆ, ಮಂದಿರ ಕಟ್ಟುವಾಗ ಪುಣ್ಯ ಇದೆ, ಪುಣ್ಯದ ಜೊತೆಯಲ್ಲಿ ಪಾಪನೂ ಇದೆ. ಆ ಪಾಪ ಕ್ಷಮೆ ಇದೆ, ಇದನ್ನು ಕ್ಷಮೆ ಇದೆ. ಏನು ಕ್ಷಮೆ ಇದೆ ಅಂತ ಹೇಳೋದಾದ್ರೆ ನಮಗೆ ಪಾಪ ಒಟ್ಟು ಹತ್ತಿಲ್ಲ ಅಂತ ಅರ್ಥ. ಪಾಪ ನಮಗೆ ಒಟ್ಟು ಹತ್ತೇ ಇಲ್ಲ, ಇದು ಕ್ಷಮ್ಯ. ಇದಕ್ಕೆ ಕ್ಷಮ್ಯ ಅನ್ನೋದು, ಪಾಪ ಕಟ್ಟಿದೆಯೋ ಅಥವಾ ಇಲ್ಲ? ಕಟ್ಟಿದೆ. ಅದನ್ನ ಬಿಚ್ಚಿಕೊಳ್ಳೋರು ಯಾರು? ನಾವೇ ಬಿಚ್ಚಿಕೊಳ್ಳಬೇಕು. ಸಂಸಾರದಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಏನು ಅಲ್ಲಿಯೂ ಪಾಪ ಕಟ್ಟುತ್ತದೆ, ಧರ್ಮದಲ್ಲಿ ಯಾವ ಕಾರ್ಯವನ್ನು ಮಾಡಿದರೇನು ಇಲ್ಲಿಯೂ ಪಾಪ ಕಟ್ಟೇ ಕಟ್ಟುತ್ತದೆ, ಎರಡೂ ಜಾಗದಲ್ಲಿ ಪಾಪ ಕಟ್ಟುತ್ತದೆ. ಆದರೆ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ, ಮಂದಿರ ಕಟ್ಟುವಂತಹ ಪರಿಸ್ಥಿತಿ, ಇಂಥ ಒಂದು ಅನಿವಾರ್ಯ ಕ್ರಿಯೆಗಳಲ್ಲಿ ಯಾವ ಪಾಪ ಆಗ್ತದೆ ಆ ಪಾಪನೂ ಕೂಡ ಕಟ್ತದೆ. ಆ ಪಾಪ ಆಗುವಾಗ, ಜೀವಗಳು ಸಾಯುವಾಗ ಅವುಗಳಿಗೆ ಕಲ್ಯಾಣ ಆಗ್ತದೆ ಅಂತ ಅನ್ನುವಂತಹ ವಿಚಾರ ಮಿಥ್ಯಾ ಇದೆ. ಅವು ಸತ್ತು ಆರ್ತ ರೌದ್ರ ಧ್ಯಾನದಿಂದ ತಿರಂಚಿಗತಿಗೂ ಹೋಗಿರಬಹುದು. ಅವುಗಳನ್ನು ಸಾಯಿಸುವಾಗ ಸಂಕ್ಲೇಶ ಪರಿಣಾಮ ಆಗಿರಬಹುದು, ಆರ್ತ ಧ್ಯಾನ ರೌದ್ರ ಧ್ಯಾನ ಆಗಿರಬಹುದು, ತಿರಂಚಾಯುವನ್ನು ಕಟ್ಕೊಂಡು ಮತ್ತೆ ಪೃಥ್ವಿ ಕಾಯಕ, ಜಲಕಾಯಕ, ಅಗ್ನಿಕಾಯಕ, ತ್ರಸ ಪರ್ಯಾಯಗಳಲ್ಲಿ, ದ್ವೀಂದ್ರಿ ಇತ್ಯಾದಿ ಪರ್ಯಾಯಗಳಲ್ಲಿ ಹೋಗಿ ಜನ್ಮ ತಾಳಿರಬಹುದು. ಅದಕ್ಕೆ ಕಾರಣ ಯಾರಾದರೂ? ನಾವೇ ಆಗಿದೆ. ಆದರೂ ಕೂಡ ನಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ತಾ ಇದ್ದೀವಲ್ಲ ಮಂದಿರ, ಈ ಮಂದಿರ ನಮ್ಮ ಸ್ವಾರ್ಥದ ಉದ್ದೇಶದಿಂದ ಆಗ್ತಾ ಇದೆ. ಈ ಸ್ವಾರ್ಥದಲ್ಲಿ ನಮ್ಮ ಹಿತ ಏನೋ ಇದೆ, ಆದರೆ ಅವುಗಳಿಗೆ ಹಿತ ಇಲ್ಲ, ಅಲ್ಲಿ ಪಾಪ ಇದೆ. ನಮ್ಮ ಹಿತ ಇದೆ, ನಮಗೆ ಮಂದಿರ ಆಯ್ತು, ಮೂರ್ತಿ ಆಯ್ತು, ನಮ್ಮ ಧರ್ಮದ ಕಾರ್ಯ ನಡೀತು, ನಮ್ಮ ಕರ್ಮ ನಿರ್ಜರಿ ಆಯಿತು, ನಮ್ಮ ಹಿತ ಏನೋ ಇದೆ, ಭವಿಷ್ಯದಲ್ಲಿ ಹಿತ ಇದೆ. ಒಮ್ಮೆ ಹಿಂಸೆ ಆಯಿತು, ಭವಿಷ್ಯದಲ್ಲಿ ನಮಗೆ ನಿರಂತರವಾಗಿ ಹಿತ ಇದೆ. ನೀವು ಒಬ್ಬರು ಮಂದಿರ ಕಟ್ರಿ ಅಂತಂದ್ರೆ ನೂರಾರು ವರ್ಷಗಳ ತನಕ ಅದನ್ನು ದರ್ಶನ ಮಾಡ್ತಾರೆ ಜನ, ಹಿತ ಇದೆಯಲ್ಲ. ಅದಕ್ಕಂತೆ ನಾವು ನಮ್ಮ ಹಿತದ ಸಲುವಾಗಿ, ನಮ್ಮ ಸ್ವಾರ್ಥದ ಸಲುವಾಗಿ ಈ ಹಿಂಸೆಯನ್ನ ಒಂದು ಸಲ ಮಾಡಿರ್ತೇವೆ. ಇದನ್ನ ಕಳೆದುಕೊಳ್ಳಬೇಕೋ ಅಥವಾ ಕ್ಷಮೆಯಾಗಿದೆ ಕಳ್ಕೊಳ್ಬೇಕು, ಇಂದಿಲ್ಲ ನಾಳೆ ಕಳೀಲೇಬೇಕು. ನಾವು ಸಂಸಾರದಲ್ಲಿ ಹಿಂಸೆ ಮಾಡಿದರೆ ಏನು ಮತ್ತು ಧರ್ಮಕ್ಷೇತ್ರದಲ್ಲಿ ಹಿಂಸೆ ಮಾಡಿದರೆ ಏನು, ಇದನ್ನು ಇಂದಿಲ್ಲ ನಾಳೆ ನಾವು ಕಳೆಯಲೇಬೇಕು. ಯಾವ ತರ ಕಳೆಯಬೇಕು? ಇನ್ನ ಈ ಮಂದಿರವನ್ನು ಏನ್ ಕಟ್ಟಿದೀವಲ್ಲ, ಇನ್ನು ಡೈಲಿ ಬಂದು ದರ್ಶನ ಮಾಡಿ, ಪೂಜನ್ ಮಾಡಿ, ಅಭಿಷೇಕ್ ಮಾಡಿ, ಭಗವಂತರ ಗುಣಗಳನ್ನು ಸ್ಮರಣೆ ಮಾಡಿ, ಜಪ ಮಾಡಿ, ತಪ ಮಾಡಿ, ಉಪವಾಸ ಮಾಡಿ ಕಳೆಯಲೇಬೇಕು ಬೇಡೋ? ಇದನ್ನು ನಾವು ಕಳೆಯಲೇಬೇಕು, ಜಪ ತಪ ಮಾಡಿ ಕಳೆಯಲೇಬೇಕು. ಆದರೆ ಕಟ್ಟಿದ್ದಲ್ಲಿ ಹೋಗಿದೆ ಏನದು? ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಆದರೆ ಎಷ್ಟು ಕಟ್ಟಿದೆ? ಸ್ವಲ್ಪ ಕಟ್ಟಿದೆಯೋ ಬಹಳ ಕಟ್ಟಿದೆಯೋ? ಕರ್ಮ ಎಷ್ಟು ಕಟ್ಟಿದೆ ಮಂದಿರವನ್ನು ಕಟ್ಟುವಾಗ? ಸ್ವಲ್ಪ ಕಟ್ಟಿದೆ, ಇದು ನಿಜ, ಸ್ವಲ್ಪ ಕಟ್ಟಿತು. ಯಾಕೆಂತಂದ್ರೆ ಜೀವಿಗಳನ್ನು ಸಾಯಿಸುವಂತ ಉದ್ದೇಶ ಅದರಲ್ಲಿ ಇಲ್ಲ, ಜೀವಿಗಳನ್ನು ಸಾಯಿಸುವಂತ ಉದ್ದೇಶ ಇಲ್ಲ. ನಾವು ಧರ್ಮದ ಕ್ರಿಯೆಗಳನ್ನು ಮಾಡಬೇಕು, ನಮ್ಮ ಧಾರ್ಮಿಕ ಸ್ವಾರ್ಥವನ್ನು ನಾವು ಪಡೆದುಕೊಳ್ಳಬೇಕು ಅಂತಕ್ಕಂಥ ಉದ್ದೇಶ ಇತ್ತು. ಆದರೂ ಕೂಡ ಇಂಥ ಒಂದು ಪವಿತ್ರ ಉದ್ದೇಶ ಇದ್ರೂ ಕೂಡ ಜೀವಿಗಳ ಘಾತ ಆಗಿದೆ ಅಂತಕ್ಕಂಥದ್ದು ಸುಳ್ಳೇನು? ಅದು ಸತ್ಯ. ಅವುಗಳ ಪ್ರಾಣಘಾತವನ್ನು ನಾವು ಮಾಡಿದ್ದೇವೆ, ಬುದ್ಧಿಪೂರ್ವಕ ಮಾಡಿದ್ದೇವೆಯೋ ಅಥವಾ ಅವೇ ಸತ್ತಿವೆ? ನಾವು ಬುದ್ಧಿಪೂರ್ವಕ ಮಾಡಿದ್ದೇವೆ. ಈ ಹಿಂಸೆ ಬುದ್ಧಿಪೂರ್ವಕ ಆಗಿದೆ. ಜೀವಿಗಳ ಹಿಂಸೆಯನ್ನು ಮಾಡಬೇಕು ಅನ್ನತಕ್ಕಂತಹ ಭಾವನೆ ಇರದಿದ್ರೂ ಕೂಡ ಬುದ್ಧಿಪೂರ್ವಕ ಅಲ್ಲಿ ಹಿಂಸೆ ಆಗಿದೆ. ಇದು ಒಬ್ಬ ಡಾಕ್ಟರ್ ಆಪರೇಷನ್ ಮಾಡುವಾಗ ಆ ಮನುಷ್ಯನನ್ನ ಬದುಕಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೂ ಕೂಡ ತಾಳಲಿಲ್ಲ ಅಂತಂದ್ರೆ ಸತ್ತ ಅಂತಂದ್ರೆ ಅವನು ತನ್ನ ನಿಮಿತ್ತದಿಂದ ಸತ್ತಿದ್ದಾನೆ ಅಥವಾ ಡಾಕ್ಟರ್ ನಿಮಿತ್ತದಿಂದ? ಯಾರು ಕೊಂದ್ರು? ಡಾಕ್ಟರ್ ಉಳಿಸ್ತಾ ಇದ್ದ, ಜೀವ ಸಾಯಿತು. ಈ ಪಾಪ ಯಾರಿಗೆ? ಡಾಕ್ಟರ್ನಿಗೆ ಪಾಪ ಇಲ್ಲ, ಡಾಕ್ಟರ್ನಿಗೆ ಒಟ್ಟು ಪಾಪ ಇಲ್ಲವೇ ಇಲ್ಲ. ಆಪರೇಷನ್ ಮಾಡ್ತಾ ಇದ್ದಾನೆ, ಡಾಕ್ಟರ್ನಿಗೆ ಪಾಪ ಇಲ್ಲ. ಮಾಡಿಸಿಕೊಳ್ಳುವವರಿಗೆ ಸ್ವಾರ್ಥದಿಂದ ಮಾಡಿಸಿಕೊಳ್ತಾ ಇದ್ದ, ನಾನು ಉಳಿಯಬೇಕು, ನಾನು ಸಾಯಬೇಕು ಅನ್ನತಕ್ಕಂತ ವಿಚಾರನೂ ಇರಲಿಲ್ಲ, ನನ್ನನ್ನು ನಾನು ಸಾಯಿಸಬೇಕು ಅನ್ನತಕ್ಕಂಥದ್ದು ಕೂಡ ವಿಚಾರ ಇರಲಿಲ್ಲ. ಆದರೆ ಈ ಆಪರೇಷನ್ದಿಂದ ನಾನು ಉಳಿಯಬೇಕು ಅನ್ನತಕ್ಕಂಥ ಯಾವ ವಿಚಾರ ಇತ್ತೋ ಅದರಲ್ಲಿ ಹಿಂಸಾ ವಿಚಾರ ಇರಲಿಲ್ಲ, ಹಿಂಸಕ ವಿಚಾರ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ಈ ಪಾಪ ಯಾರಿಗೆ ಹತ್ತಿತ್ತು? ಯಾರಿಗೂ ಹತ್ತಿಲ್ಲ, ನಮಗೂ ಹತ್ತಿಲ್ಲ, ಅವರಿಗೂ ಹತ್ತಿಲ್ಲ, ಮಾಡಿಸಿಕೊಳ್ಳುವವರಿಗೂ ಹತ್ತಿಲ್ಲ, ಮಾಡುವವರಿಗೂ ಹತ್ತಿಲ್ಲ. ಆದರೆ ಜೀವ ಸತ್ತಿದೆಯೋ ಅಥವಾ ಇಲ್ಲ? ಯಾರು ಸತ್ರು? ಆಯುಕರ ಮುಗಿದು ಹೋಯಿತು, ಜೀವ ಮತ್ತು ಶರೀರ ಈ ಎರಡರ ವಿಯೋಗ ಆಯಿತು. ಜೀವ ಮತ್ತು ಶರೀರ ಈ ಎರಡರ ವಿಯೋಗ ಆದ ನಂತರ ಇದಕ್ಕೆ ನಾವು ಮರಣ ಅಂತ ಹೇಳ್ತೀವಿ. ಇಲ್ಲಿ ಏನಾದರೂ ದುಃಖ ಕೊಟ್ಟಿದೆಯೇನು? ನಾನು ಸಾಯಬೇಕು ಅನ್ನತಕ್ಕಂಥ ಸಂಕಲ್ಪ ಇದೆಯೇನು? ಇಲ್ಲ. ಇಲ್ಲಿ ಯಾರಿಗೂ ಕೂಡ ಹಿಂಸೆ ಇಲ್ಲ. ಆದರೆ ಮಂದಿರವನ್ನು ಕಟ್ಟುವಾಗ, ಪೂಜೆಯನ್ನು ಮಾಡುವಾಗ ಯಾವ ಜೀವಿಗಳ ಹಿಂಸೆ ಆಗ್ತದೆ ಅವೇನು? ನೀನು ಪೂಜೆ ಮಾಡಿ ನಾನು ಬರ್ತೇನೆ, ನನಗೆ ನೀನು ಸಾಯಿಸಿದ್ರೆ ಏನು ಅಡ್ಡಿ ಇಲ್ಲ, ನಾ ಸಾಯ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿಬಿಟ್ಟು ಜೀವಗಳು ಬರ್ತಾ ಇವೆ ಏನು? ಸ್ವಲ್ಪ ವಿಚಾರ ಮಾಡೋದಿದೆ, ಡೀಪ್ ಡೀಪ್ ಥಿಂಕಿಂಗ್. ಈ ವಿಚಾರ ಇಲ್ಲದಕ್ಕೇನೆ ಹಿಂಸೆ ಜಾಸ್ತಿ ಆಗ್ತದೆ. ಮತ್ತೆ ಈ ವಿಚಾರ ಬಂತು ಅಂತಂದ್ರೆ ಎಲ್ಲಿ ಯಾವ ಹಿಂಸೆ ಬಂಧಕ್ಕೆ ಕಾರಣ, ಯಾವ ಹಿಂಸೆ ಬಂಧಕ್ಕೆ ಕಾರಣ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ವಿವೇಕದಿಂದ ಎಲ್ಲಾ ಕ್ರಿಯೆಗಳನ್ನು ಮಾಡಬಹುದು. ವಿವೇಕಪೂರ್ಣವಾದ ಕ್ರಿಯೆಗಳೇ ಧರ್ಮ, ವಿವೇಕ ಇಲ್ಲದಂತಹ ಕ್ರಿಯೆಗಳೆಲ್ಲ ಅಧರ್ಮ. ಕೇಳ್ತಾ ಇದ್ದೀರಲ್ಲ, ತಿಳಿದಿದ್ದೀತ್ ನಾವು ಹೇಳೋದ? ಏನ್ ಕಣ್ಣು ಮುಚ್ಕದವು? 6 ಗಂಟೆಗೆ ಬರ್ತೀರಿ, 4 ಗಂಟೆಗೆ ಹೇಳ್ತೀರಿ, ಕೂತ್ 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 ನಡ ನೋಸ್ತಿರ್ತೈತಿ, ಪ್ರವಚನದಾಗ ಒಂದ್ ಮನ್ಸ್ ಹತ್ತುಲ, ಮಧ್ಯಾಹ್ನ ಹತ್ತೈತಿ, ಯಾಕಂದ್ರೆ ಜರಾ ಮಲಿಗೆ ಬಂದಿರ್ತವು, ಇಲ್ಲಿ ಜರಾ ನಡ ನೋಸ್ತಿರ್ತೈತಿ. ಒಂದ ಆಸನ ಬೆಲೆ ಮಹಾರಾಜ್ರೆ ನೀವು ಹೆಂಗ್ ಕುಂತೀರಿ ನಮ್ಗೆ? ಒಟ್ಟ ನೀವು ಅಳಗ್ಯಾಡಿಲ್ಲ ಎರಡೆರಡು ತಾಸ? ನಾವು ಒಮ್ಮೆ ಹಿಂಗಾಗ್ತೀವಿ, ಒಮ್ಮೆ ಹಿಂಗಾಗ್ತೀವಿ, ಒಮ್ಮೆ ಹಿಂಗ, ಮತ್ತಾದ್ರೂ ನೋಸ್ತಾ ಇರ್ತೈತಿ ಅದ. ನಾಳಿಂದ ಏನಾಯ್ತಲ್ಲ, ಮುಗೀತು, ನಾಳೆ ಒಂದು ಪೂಜೆ ಐತಲ್ಲ, ನಾಳೆ ಒಂದ ಮುಗೀತು, ನಾಳೆ ಸ್ವಲ್ಪ ಹೆಚ್ಚ ಪ್ರವಚನ ಮಾಡೋನು. ನಡ ನೋಸ್ತಿದ್ರೆ ಒಬ್ರು ಒತ್ತು ಅಂತವ್ರನ್ನ ತಗೊಂಡ್ಬೇಕು, ಒಬ್ರು ಒತ್ತಿರ್ತಾರು ನೀವು. ಇನ್ ನಾಳೆ ಒಂದ್ ದಿವಸ ಅಂತಂದ್ರೆ ಹಿಂಸೆಯಿಂದ ಬದುಕುವುದೇ ಧರ್ಮ. ಇದು ನಮ್ಮ ಆಚರಣೆಯಲ್ಲಿ ಮುಖ್ಯವಾಗಿ ಬೇಕು. ನಮ್ಮ ನಮ್ಮ ಆಚರಣೆಯಲ್ಲಿ ಅಹಿಂಸಾ ಪದ್ಧತಿ, ಅಹಿಂಸಾಚರ್ಯೆ, ಅಹಿಂಸಾ ಕ್ರಿಯೆ ನಮ್ಮ ಬದುಕಿನಲ್ಲಿ ಮೊದಲು ಬೇಕು. ಆಮೇಲೆ ಈ ಚರ್ಯೆಯನ್ನ ಬೇರೆಯವರು ನೋಡಿದ್ರು ಅಂತಂದ್ರೆ, ಈ ವಿವೇಕಪೂರ್ಣ ಚರ್ಯೆಯನ್ನು ನೋಡುವುದರಿಂದ ಅವರ ಮನಸ್ಸಿನ ಮೇಲೂ ಕೂಡ ನಾಟುತ್ತೆ. ನಾವು ಅಹಿಂಸಾ ಮಾರ್ಗವನ್ನು ಬಿಡಬಾರದು, ನಡಿಬೇಕು, ಧೈರ್ಯದಿಂದ ನಡಿಬೇಕು, ಅದರ ಮೇಲೆ ಸಾಹಸದಿಂದ ನಡೀತಾ ಇರಬೇಕು. ಆಮೇಲೆ ಸಂಪ್ರದಾಯಗಳಿಗೆ ಬೆಲೆ ಕೊಡಬಾರದು, ಸಂಪ್ರದಾಯಗಳಲ್ಲಿ ಅವಿವೇಕತನ ಇರ್ತದೆ, ಧರ್ಮದಲ್ಲಿ ವಿವೇಕತನ ಇರ್ತದೆ. ಧರ್ಮದಲ್ಲಿ ವಿವೇಕಿದೆ, ಸಂಪ್ರದಾಯದಲ್ಲಿ ಹಿಂಸೆ ಇದೆ. ಸಂಪ್ರದಾಯ ಅಂದರೆ ಪರಂಪರೆ, ಅರ್ಥಿಲ್ಲದ ಪರಂಪರೆ, ಅದು ಸಂಪ್ರದಾಯ. ಅದಕ್ಕೆ ಬೆಲೆ ಕೊಡೋರು, ಧರ್ಮಕ್ಕೆ ಬೆಲೆ ಕೊಡೋರು, ಆತ್ಮ ಸಾಧನೆಗೆ ಬೆಲೆ ಕೊಡೋರು ಅಥವಾ ಪರಂಪರೆಗೆ ಬೆಲೆ ಕೊಡೋರು? ಆತ್ಮ ಸಾಧನೆ ಮುಖ್ಯ. ಎಂಥ ಜೀವಗಳಿದ್ರೆ ಏನು, ತನ್ನಲ್ಲಿ ಧರ್ಮವನ್ನು ಹುಟ್ಟಿಸಿಕೊಂಡು ಸಾಯುವುದು, ಇದು ಮುಖ್ಯ. ಸಂಪ್ರದಾಯವನ್ನು ರಕ್ಷಿಸಿಕೊಂಡು ಸಾಯುವುದರಲ್ಲಿ ಯಾವ ಅರ್ಥ ಇದೆ? ಅಧರ್ಮವನ್ನೇ ರಕ್ಷಿಸಿಕೊಂಡು ಸತ್ತಂತೆ. ನಮ್ಮನ್ನು ನಾವು ರಕ್ಷಿಸಿಕೊಂಡು ಸಾಯೋದು ಒಳ್ಳೆಯದು ಅಥವಾ ನಮ್ಮ ಕುತ್ತಿಗೆ ಒತ್ಕೊಂಡು ನಾವು ಸಾಯೋದು ಒಳ್ಳೆಯದು? ನಮ್ಮನ್ನು ರಕ್ಷಿಸಿಕೊಂಡು ನಾವು ಸಾಯಬೇಕು, ಪರರನ್ನ ರಕ್ಷಣೆ ಮಾಡಿಕೊಂಡು ನಾವು ಸಾಯಬೇಕು, ಇದು ಅಹಿಂಸಾ ಧರ್ಮ. ಇದು ತೀರ್ಥಂಕರರು ಹೇಳಿಕೊಟ್ಟಿರತಕ್ಕಂಥ ಧರ್ಮ. ಅದರಲ್ಲಿ ಹಿಂಸೆ ಇದೆ ಅಂತ ಗೊತ್ತಿದ್ರು ಕೂಡ ಅದರ ಬೆನ್ನು ಹತ್ತೋದು, ಇದು ನಮ್ಮ ಕುತ್ತಿಗೆಯನ್ನು ನಾವು ಒತ್ಕೊಂಡಂಗಲ್ಲ, ನಮ್ಮ ಕುತ್ತಿಗೆ ನಾವು ಒತ್ಕೊಂಡಂಗಾಗುತ್ತೆ. ಅದಕ್ಕಾಗಿ ಜೈನ ಧರ್ಮದಲ್ಲಿ ಇರುವಂತಹ ಎಲ್ಲಾ ಕ್ರಿಯೆಗಳಿಗೆ ಒಂದು ಬೆಲೆ ಇದೆ, ಅದಕ್ಕೊಂದು ಅರ್ಥ ಇದೆ. ಆ ಹಿನ್ನೆಲೆಯಲ್ಲಿ ಇರುವಂತಹ ಅರ್ಥ ಏನು ಅಂತಂದ್ರೆ ಅದು ಅಹಿಂಸಾ ಸಿದ್ಧಾಂತ. ಆ ಬೇಸದ ಮೇಲೆ ಜೈನ ಧರ್ಮದ ಕ್ರಿಯೆಗಳೆಲ್ಲ ನಿಂತುಕೊಂಡಿವೆ. ಅಹಿಂಸಾ ಪದ್ಧತಿ ನಮ್ಮ ಮೂಲ ಪದ್ಧತಿ, ಅಹಿಂಸಾ ಪದ್ಧತಿ ಶ್ರೇಷ್ಠವಾಗಿರತಕ್ಕಂತಹ ಪದ್ಧತಿ, ಅದು ಸಿದ್ಧಾಂತ. ಅಹಿಂಸಾ ಸಿದ್ಧಾಂತದಲ್ಲಿ ಅನೇಕಾಂತ ಇದೆ. ಆ ಅನೇಕಾಂತ ವಿವೇಕದ ಮಾರ್ಗ. ಎಲ್ಲಿ ಅನೇಕಾಂತ ಇದೆಯೋ ಅಲ್ಲಿ ವಿವೇಕ ಇದೆ, ಎಲ್ಲಿ ವಿವೇಕ ಇದೆ ಅಲ್ಲಿ ಅನೇಕಾಂತ ಇದೆ. ವಿವೇಕದಿಂದ ನಡೆಯುವಾಗ ನಮಗೆ ಕರ್ಮದ ಬಂಧ ಇಲ್ಲ. ವಿವೇಕ ಬಿಟ್ಟು ನಡೆಯುವಾಗ ಕರ್ಮದ ಬಂಧ ಇದೆ, ಹಿಂಸೆ ಇದೆ. ಕರ್ಮದ ಬಂಧನ ಹಿಂಸೆ ಎಲ್ಲಿ ಇದೆಯೋ ಅಲ್ಲಿ ಅಧರ್ಮ ಇದೆ, ಅಲ್ಲಿ ಸಂಪ್ರದಾಯ ಇದೆ, ಅಲ್ಲಿ ಅಡ್ಡದಾರಿ ಇದೆ. ಅಡ್ಡದಾರಿ ಇದೆ, ಆಮೇಲೆ ಅದನ್ನೇ ನಡೆದ್ರೆ ಅಡ್ಡನಾಡ್ತನ ಇದೆ. ಅಡ್ಡದಾರಿ ಅದನ್ನೇ ನಡೆದ್ರೆ ಅಡ್ಡನಾಡ್ತನ. ಯಾರ ಮೇಲೆ ಅಡ್ಡನಾಡ್ತನ? ನಮ್ಮ ಮೇಲೆ ನಾವೇ ಅಡ್ಡನಾಡಾಗಿ ನಮ್ಮನ್ನೇ ದುಃಖದಲ್ಲಿ ಹಾಕ್ತಾ ಇದ್ವಿ, ಹಿಂಸೆಯಲ್ಲಿ ಹಾಕಿಕೊಂಡು ದುಃಖಿ ಆಗ್ತಾ ಇದ್ವಿ. ದಯೆ ಮೊದಲು ನಾವು ಯಾರ ಮೇಲೆ ಮಾಡಬೇಕು ಅಂತಂದ್ರೆ ನಾವು ನಮ್ಮ ಮೇಲೆ ದಯೆಯನ್ನ ಮಾಡಿಕೊಳ್ಬೇಕು. ಅಡ್ಡದಾರಿ ಹಿಡಿಯೋದು ಬೇಡ, ಅಡ್ಡನಾಡ್ತನ ಮಾಡೋದು ಬೇಡ. ನಾವು ನಮ್ಮ ಹಿತವನ್ನು ಮಾಡಿಕೊಳ್ಳೋಣ ಅನ್ನುವಂತಹ ಬುದ್ಧಿ ನಮ್ಮಲ್ಲಿ ಹುಟ್ಟಬೇಕು ಮೊದಲು, ಇದು ಅವಶ್ಯಕ. ಈ ಬುದ್ಧಿ ಹುಟ್ಟಿತು ಅಂತಂದ್ರೆ ನಿಶ್ಚಿತ ನಾವು ನಮ್ಮ ಗುರಿಯನ್ನ ತಲುಪ್ತೇವೆ ಅನ್ನುವುದರಲ್ಲಿ ಯಾವ ಸಂಶಯನೂ ಇಲ್ಲ. ಅದಕ್ಕಾಗಿ ಧರ್ಮ ಪ್ರಭಾವನ ಅನ್ನುವಂತಹ ಈ ಭಾವನೆಯಲ್ಲಿ ಎಂಥ ವಿಶುದ್ಧಿ ಇರಬೇಕು ಅಂತಂದ್ರೆ ಜೀವೋ ಆರ್ ಜಿನೇದು ಅನ್ನುವಂತಹ ಸಿದ್ಧಾಂತ ನಮ್ಮ ಬದುಕಿನಲ್ಲಿ ಜೀವಿತವಾಗಿರಬೇಕು. ಇದು ಜೀವಿತ ಇದೆ ಅಂತಂದ್ರೆ ಜೈನ ಧರ್ಮ ನಮ್ಮ ಆಚರಣೆಯಲ್ಲಿ ಇದೆ. ಇದು ಜೀವಿತ ಇಲ್ಲ ಅಂತಂದ್ರೆ ಕೇವಲ ನಮ್ಮ ಬದುಕಿನಲ್ಲಿ ಧಾರ್ಮಿಕ ಅನುಷ್ಠಾನಗಳು ಕ್ರಿಯೆಗಳು ಬಾಹ್ಯದಲ್ಲಿ ಏನು ಉಳಿದಿದ್ರೂ ಕೂಡ ಅದರಲ್ಲಿ ಸಂಪ್ರದಾಯ ಮಾತ್ರ ಉಳಿದಿದೆ, ಅಲ್ಲಿ ಧರ್ಮ ಉಳಿದಿಲ್ಲ. ಚಿಂತಕರಾಗಬೇಕು, ಚಿಂತನೆ ಬಹಳ ಮಾಡಬೇಕು. ಚಿಂತನೆ ಮಾಡದೆ ಜೈನ ಧರ್ಮವನ್ನ ಪಾಲಿಸುವುದು ಸಾಧ್ಯ ಇಲ್ಲ. ಚಿಂತಕರ ಧರ್ಮ ಇದೆ ಇದು, ಜೈನ ಧರ್ಮ ಚಿಂತಕರ ಧರ್ಮ. ನೋಡಿ ನೋಡಿ ನಡೀಬೇಕು. ಒಂದು ಹೆಜ್ಜೆ ಮುಂದೆ ಇಡೋದಿತ್ತು ಅಂತಂದ್ರೆ ಇದು ನಾನು ಇಡುವಂತ ಹೆಜ್ಜೆ ಸುಳ್ಳಾಗಬಹುದು ಅಥವಾ ಸತ್ಯಿರಬಹುದು ಅನ್ನುವುದನ್ನ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಆವಾಗ ನಾವು ಜೈನರನ್ನಿಸಿಕೊಳ್ತೇವೆ. ಎಂಥ ಜೈನರು? ದಿಗಂಬರ ಜೈನರು. ದಿಗಂಬರ ಅನ್ನುವಂತಹ ಶಬ್ದವೂ ಕೂಡ ಹೇಳ್ತಾ ಇದೆ ಅಹಿಂಸೆ. ದಿಗಂಬರ ಅಂದರೆ ಅಹಿಂಸಕ. ಆ ಅಹಿಂಸಾ ಧರ್ಮಕ್ಕಾಗಿನೇ ಆಗಿರೋದು ದಿಗಂಬರ. ಅದಕ್ಕಾಗಿ ದಿಗಂಬರ ಶಬ್ದವೂ ಕೂಡ ಅಹಿಂಸೆಯ ಅರ್ಥವನ್ನು ಕೊಡ್ತಾ ಇದೆ. ಅಹಿಂಸಾ ಪರಮೋ ಧರ್ಮ. ರತ್ನಕರ್ಣಕ ಶ್ರಾವಕಾಚಾರದಲ್ಲಿ ಸಮಂತಭದ್ರ ಆಚಾರ್ಯ ಹೇಳಿದರು, ಧರ್ಮ ಪ್ರಭಾವಣೆಯನ್ನ ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬೇಕು? ಅಜ್ಞಾನ ತಿಮಿರ ವ್ಯಾಪ್ತಿ ಮಪಾಕೃತ್ಯ ಯಥಾಯಥಂ ಜಿನ ಶಾಸನ ಮಹಾತ್ಮ್ಯ ಪ್ರಕಾಶ ಶಾತ್ ಪ್ರಭಾವನ. ಏನ್ ಹೇಳಿದ್ರು? ಅಜ್ಞಾನ ತಿಮಿರ ವ್ಯಾಪ್ತಿ, ಮೊದಲು ನಾವು ನಮ್ಮ ಅಜ್ಞಾನದ ಅಂಧಕಾರವನ್ನ ನಾಶ ಮಾಡಿಕೊಳ್ಳಬೇಕು. ಧರ್ಮದ ವಿಷಯದಲ್ಲಿ ಸಮ್ಯಕ್ ಜ್ಞಾನ ಬಂದಿರಬೇಕು. ಯಾವುದನ್ನ ಯಾವ ತರ ಮಾಡಬೇಕು, ಹೇಗೆ ಮಾಡಬೇಕು ಹೇಗೆ ಮಾಡಬಾರದು ಅನ್ನುವಂತಹ ಜ್ಞಾನ ನಮಗೆ ಪೂರ್ತಿಯಾಗಿ ಬರಬೇಕು. ಈ ಜ್ಞಾನ ಪೂರ್ತಿಯಾಗಿ ಬಂದಿತ್ತು ಅಂತಂದ್ರೆ ಅಜ್ಞಾನ ಉಳಿಲ್ಲ, ಅಜ್ಞಾನ ಹೋಯಿತು ಅಂತಂದ್ರೆ ಧರ್ಮ ಪ್ರಭಾವನೆ ಇಲ್ಲಿಂದ ಸೂರ್ಯೋದಯ ಆಯಿತು, ಸ್ಟಾರ್ಟ್ ಆಯಿತು. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆ ಹೋಯಿತು ಅಂತಂದ್ರೆ ಧರ್ಮದ ಪ್ರಭಾವನೆ ಶುರು ಆಯಿತು. ಮೊದಲು ಧರ್ಮ ನಮ್ಮಲ್ಲಿರಬೇಕು, ನಮ್ಮಲ್ಲಿ ಸೂರ್ಯ, ನಮ್ಮಲ್ಲಿ ಪ್ರಕಾಶ, ನಮ್ಮಲ್ಲಿ ಅಹಿಂಸೆ ಎಲ್ಲ ಇದೆ ಅಂತಂದ್ರೆ ಹೊರಗಡೆಗೆ ಇದರ ಪ್ರಕಾಶ ತಾನಾಗಿ ಹೋಗುತ್ತೆ. ಸೂರ್ಯ ಉದಯಿಸುವಾಗ ಹೇಳಿ ಕೇಳಿ ಬರ್ತಾನೇನು, ನಾನು ಉದಯಿಸಿದ ನಂತರ ನನ್ನ ಪ್ರಕಾಶವನ್ನು ಅಲ್ಲಿಯ ತನಕ ಕಳಿಸುತ್ತೇನೆ, ಸಂಕಲ್ಪ ಮಾಡಿಕೊಳ್ಳಬೇಕೇನು ಇಲ್ಲ. ಸೂರ್ಯೋದಯ ಆದ ನಂತರ ಬೆಳಕು ಪ್ರಕಾಶ ತನ್ನಿಂತಾನೆ ಸ್ವಭಾವದಿಂದ ನಿಸರ್ಗದಿಂದ ಹಬ್ಬುತ್ತಿರ್ತದೆ. ಆ ಪ್ರಕಾಶದಲ್ಲಿ ಜನ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಇದು ಸೂರ್ಯನ ಕೃಪೆ. ಬೆಳಕಿನಲ್ಲಿ ತಮ್ಮ ಕ್ರಿಯೆಗಳನ್ನು ಮಾಡ್ತಿರ್ತಾರೆ, ಇದು ಸೂರ್ಯನ ಕೃಪೆ, ಸೂರ್ಯನ ದಯೆ, ಸೂರ್ಯನ ಕರುಣೆ. ಹಾಗೆ ಧರ್ಮವುಳ್ಳ ಧರ್ಮಾತ್ಮ ತಾನು ತನ್ನಲ್ಲಿ ಧರ್ಮವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದಾನೆ ಅಂತಂದರೆ ಇದೇ ನಿಜವಾದ ಧರ್ಮದ ಪ್ರಭಾವನೆ. ಧರ್ಮ ಪ್ರಭಾವನೆಗಾಗಿ ಹಿಂಸೆ ಮಾಡಬೇಕಾಗಿಲ್ಲ, ಧರ್ಮ ಪ್ರಭಾವನೆಗಾಗಿ ಅಹಿಂಸಕನಾಗಿ ತನ್ನ ಬದುಕಿನಲ್ಲಿ ತಾನು ತಟಸ್ಥಾಗಿ ನಿಂತುಕೊಳ್ಳುವುದಿದೆ, ಇದೇ ಧರ್ಮದ ಪ್ರಭಾವನೆ. ತಾನು ಗಚ್ಚಿಯಾಗಿ ನಿಂತುಕೊಳ್ಳಬೇಕು. ಏನನ್ನು ಧಾರಣೆ ಮಾಡಿ? ಧರ್ಮವನ್ನು ಧಾರಣೆ ಮಾಡಿ. ಆ ಧರ್ಮ ಸ್ವತಃ ತಾನಾಗಿ ಪ್ರಕಾಶವನ್ನು ಕೊಡುತ್ತೆ. ಈ ಪ್ರಕಾಶದಲ್ಲಿ ತಮ್ಮ ತಮ್ಮ ಕ್ರಿಯೆಗಳನ್ನೆಲ್ಲ ಸರಿಯಾಗಿ ಮಾಡಿಕೊಂಡು ಬಿಡ್ತಾರೆ. ಇನ್ನು ಪ್ರವಚನದ ಮುಖಾಂತರ ಏನಾದರೂ ಹೇಳೋದಿತ್ತು ಅಂತಂದ್ರೆ ತಾನು ಯಾವುದನ್ನ ಮಾಡ್ತಾ ಇದ್ದಾನೋ, ಯಾವುದು ಸರಿ ಇದೆಯೋ ಅದನ್ನೇ ಹೇಳುವುದು, ಅನುಭವದಿಂದ ಹೇಳುವುದು. ಅನುಭವದಿಂದ ಹೇಳುವಾಗ ಪ್ರಭಾವನೆ ಆಗುತ್ತೆ, ಮತ್ತು ಅನುಭವ ಇಲ್ಲ ಅಂತಂದ್ರೆ ಪ್ರಭಾವನೆ ಆಗಲ್ಲ. ಅನುಭವ ಇರಕ್ಕೆ ಯಾವಾಗ ಸಾಧ್ಯ? ನಾವು ಅಹಿಂಸಕರಾಗಿದ್ದೇವೆ ಅಂತಂದ್ರೆ ಅಹಿಂಸಾ ತತ್ವದ ಪೂರ್ತಿ ಅನುಭೂತಿ ನಮ್ಮಲ್ಲಿ ಇರ್ತದೆ. ಅದನ್ನು ನಾವು ಮತ್ತೊಬ್ಬರಿಗೆ ಹೇಳಬಹುದು. ಮತ್ತೊಬ್ಬರಿಗೆ ಹೇಳ್ತೇವೆ ಅಂತಂದ್ರೆ ನಿಶ್ಚಿತ ಆ ವಚನಗಳ ಪ್ರಭಾವ, ಅನುಭವದಿಂದ ಬಂದಿರತಕ್ಕಂಥ ವಚನ ಪ್ರಭಾವ ಮತ್ತೊಬ್ಬರ ಮೇಲೆ ಆಗೇ ಆಗ್ತದೆ. ಈ ತರದ ಪ್ರಭಾವ ಆಯಿತು ಅಂತಂದ್ರೆ ಧರ್ಮದ ಪ್ರಭಾವನೆ ಹೆಚ್ಚಾಯಿತು. ಒಬ್ಬರಲ್ಲಿತ್ತು, ಈಗ 10 ಜನರಲ್ಲಿ ಆಯಿತು. ನಾಳೆ ಆ 10 ಜನರು ಧರ್ಮ ಧಾರ್ಮಿಕರು ಇನ್ನೊಬ್ಬರಿಗೆ ಆ ಧರ್ಮವನ್ನು ಹೇಳಿದ್ರು ಅಂತಂದ್ರೆ ಅದು 20 ಆಯಿತು. ಹೀಗೆ ಬೆಳೀತಾ ಹೋಗ್ತದೆ. ಅದಕ್ಕಾಗಿ ನಾವು ಮಾಡುವಂತಹ ಧಾರ್ಮಿಕ ಅನುಷ್ಠಾನಗಳಲ್ಲಿ ನಾವು ಹೇಗಿರಬೇಕು ಅಂತಂದ್ರೆ ರತ್ನತ್ರಯದಿಂದ ಕೂಡಿದವರಾಗಿರಬೇಕು, ಭಗವಂತರ ತತ್ವಗಳನ್ನು ಸರಿಯಾಗಿ ತಿಳಿದುಕೊಂಡವರಾಗಿರಬೇಕು, ಸಂಪ್ರವಾದಿಗಳಾಗಿರಬಾರದು, ಪರಂಪರಾವಾದಿಯಾಗಿರಬಾರದು, ಆತ್ಮ ಕಲ್ಯಾಣಾರ್ಥಿ ಆಗಿರಬೇಕು. ನನ್ನ ಆತ್ಮ ಕಲ್ಯಾಣವಾಗಲಿ ಅನ್ನುವಂತಹ ಬುದ್ಧಿ ಇದ್ದರೆ ಸಾಕು, ಮತ್ತೇನು ಬೇಕಾಗಿಲ್ಲ. ಪರಂಪರೆಯಿಂದ ಕಲ್ಯಾಣ ಆಗೋದಿದೆಯೇನು? ಅದರಿಂದ ಅಕಲ್ಯಾಣ ಆಗೋದಿದೆ. ಆಮೇಲೆ ಅಷ್ಟು ಅದಕ್ಕೆ ಶರಣು ಹೋಗಿ ಮರಳಾಗಿ ಆಸಕ್ತಿಯಿಂದ ಸಂಕ್ಲೇಶ ಭಾವಗಳಿಂದ ಅದನ್ನು ಉಳಿಸಿಕೊಳ್ಳೋದು, ಕಟ್ಟಿಡೋದು, ಮತ್ತೊಬ್ಬರಿಗೆ ಹಿಂಸೆ ಮಾಡೋದು ಎಷ್ಟು ಹೊಚ್ಚತನ? ಅದನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದು, ಆಮೇಲೆ ಉಳಿಸ್ಕೊಳ್ಳಿಸಲಾಗಿ ಮತ್ತೊಬ್ಬರು ಹಿಂಸೆ ಮಾಡೋದು, ಬಂಧನದಲ್ಲಿ ಹಾಕೋದು, ಒತ್ತಡದಲ್ಲಿ ಇರಿಸೋದು, ಇದು ಎಷ್ಟು ಹೊಚ್ಚತನ? ಜೈನ ಧರ್ಮ ಈ ತರ ಇದೇನು? ಮತ್ತೊಬ್ಬರನ್ನ ಒತ್ತಡದಲ್ಲಿ ಹಾಕೋದು, ಹಿಂಸೆ ಕೊಡೋದು, ದುಃಖ ಕೊಡೋದು, ಕಟ್ಟಿ ಹಾಕೋದು, ಪರಾಧೀನತೆಯಲ್ಲಿಡುವುದು, ಅವರ ಸ್ವತಂತ್ರತೆಯನ್ನು ಕಸಿದುಕೊಳ್ಳುವುದು, ಇದು ಜೈನ್ ಧರ್ಮ ಏನ? ಇದು ಜೈನ್ ಧರ್ಮ ಅಲ್ಲ. ಇಂಥ ಸಂಕ್ಲೇಶ ಪರಿಣಾಮ ಎಲ್ಲಿವೆ ಅಲ್ಲ, ಅದು ಸಂಪ್ರದಾಯ, ಅದು ಅಜೈನ ಧರ್ಮ. ಜೈನ್ ಧರ್ಮ ಅಲ್ಲವೇ ಅಲ್ಲ. ಜೈನ ಅಂದರೆ ಜಯಿಸುವವನು. ತಾನು ತನ್ನಲ್ಲಿರ್ತಕ್ಕಂಥ ವಿಕಾರಿ ಭಾವಗಳನ್ನು ಜಯಿಸಲಿಕ್ಕೆ ಎಲ್ಲರೂ ಸ್ವತಂತ್ರ. ನಾವು ಸ್ವತಂತ್ರ ಇದ್ದೇವೆ, ಎಲ್ಲಾ ಜೀವಿಗಳು ಸ್ವತಂತ್ರ ಇವೆ. ನಾವು ನಮ್ಮ ಮಿಥ್ಯಾತ್ವವನ್ನು ಜಯಿಸಲಿಕ್ಕೆ ಸ್ವತಂತ್ರ, ನಮ್ಮ ಅಜ್ಞಾನವನ್ನು ಜಯಿಸಲಿಕ್ಕೆ ಸ್ವತಂತ್ರ, ನಮ್ಮ ಹಿಂಸಾ ಕ್ರಿಯಾಕಲಾಪಗಳನ್ನು ದೂರ ಮಾಡಿಕೊಂಡು ನಾವು ನಮ್ಮ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ನಾವು ಸ್ವತಂತ್ರ. ಪ್ರತಿಯೊಂದು ಜೀವಿಗಳಿಗೆ ಸ್ವತಂತ್ರತೆ ಇದೆ. ಇಂಥ ಸ್ವತಂತ್ರತೆಯ ಧರ್ಮ ಮತ್ತೆಲ್ಲಿ ಜಗತ್ತಿನಲ್ಲಿದೆ? ಇಷ್ಟೊಂದು ಸ್ವತಂತ್ರತೆ ಮತ್ತೆಲ್ಲಿದೆ ಹೇಳಿ? ಎಲ್ಲೂ ಇಲ್ಲ. ಇಂಥ ಧರ್ಮ ವಂದನೀಯ, ಪೂಜನೀಯ. ಅಂಥ ಧರ್ಮಕ್ಕೆ ನಮಸ್ಕಾರ ಮಾಡ್ರಿ. ಇಂಥ ಧರ್ಮ ನಮ್ಮ ಸಾಯುವ ತನಕ ಜೊತೆಯಲ್ಲಿ ಉಳಿಯಲಿ. ಸತ್ ನಂತರನೂ ಕೂಡ ಭವಭವದಲ್ಲಿ ಮೋಕ್ಷಕ್ಕೆ ಹೋಗುವ ತನಕ ಭವಭವದಲ್ಲಿ ಇಂಥ ಜೈನ ಧರ್ಮ ನಮ್ಮ ಬದುಕಿನಲ್ಲಿ ಇರಲಿ ಅನ್ನುವಂಥ ಭಾವನೆಯನ್ನು ಭಾವಿಸ್ರಿ. ಈ ಭಾವನೆಯಿಂದ ತೀರ್ಥಂಕರ್ ಕರ್ಮ ಕಟ್ಟುತ್ತೆ. ತೀರ್ಥಂಕರ್ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂಥದ್ದಕ್ಕೆ ಧರ್ಮ ಪ್ರಭಾವನಾ ಭಾವನೆ. ಇದು 15ನೆಯ ಭಾವನೆ. ಇದು ಕೂಡ ಒಂದು ನಿಮಿತ್ತ. ಈ ನಿಮಿತ್ತ ಸಾಕಾರವಾಗಿ ನಿಮ್ಮ ಆತ್ಮನನ್ನು ಪರಮಾತ್ಮನನ್ನಾಗಿ ಮಾಡಲಿಕ್ಕೆ ಇದು ಕಾರಣವಾಗಲಿ ಅಂತ ಹೇಳಿ ಪ್ರವಚನವನ್ನು ಮುಗಿಸುತ್ತೆ.